ಅದು ಒಂದು ಮಾಡದೆ ಹೋದ್ರೆ 20 ಕೋಟಿ ಏಕಾಶಿ ಉಪವಾಸ ಮಾಡಿದ ಪುಣ್ಯ ಮಾಡಿದರೆ ಬಿಟ್ರೆ 8 ಏಕಾಶಿಗಳು ಕಳ್ಕೊಂಡಷ್ಟು ಪಾಪ ಬರುತ್ತೆ. ಅದರಿಂದಾಗಿನೆ ಎಂದು ಅದು ಬಿಡೋ ತಪ್ಪನ್ನು ಮಾಡಬಾರದು. ಕೆಲವರು ಏಕಾಶಿ ಕೃಷ್ಣ ಜಯಂತಿ ವ್ರತವನ್ನು ಮಾಡ್ತಾರೆ, ಈ ಮಧ್ಯರಾತ್ರಿ ಪಾರಣೆ ಮಾಡಿ ಹಾಕಿಬಿಡ್ತಾರೆ. ಸರಿಯಾಗಿ ಅರ್ಘ್ಯ ಕೊಡೋದು, ಪಾರಣೆ ಕೂತು ಬಿಡೋದು. ಅರ್ಘ್ಯ ಹೆಸರಿಗೆ ಪಾರಣೆನೇ ದೊಡ್ಡ ಐಟಮ್ ಆಗಿರುತ್ತೆ. ಸತ್ಯ ಪಾರಾಯಣ ತೀರ್ಥರು ಬರೀತಾರೆ, ಅದು ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಯಾವ ಮಠಗಳಲ್ಲೂ ಕೂಡ ಮಧ್ಯರಾತ್ರಿ ಪಾರಾಯಣೆಯ ಸಂಪ್ರದಾಯ ಇಲ್ಲ, ಅದು ನಮ್ಮ ಸಂಪ್ರದಾಯ ಅಂತ ಹೇಳಿರೋರು ಬರೀತಾರೆ. ಸಹ ಅಸುರತ್ವೇನ ವಿಜ್ಞೇಯ ಅಂತ ಹೇಳ್ತಾರೆ, ಅದು ಸರಿಯಾದ ಮಾತಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ. ಕೃಷ್ಣ ನಿರ್ಣಯದ ವಿಶೇಷ ಪ್ರಸಂಗದಲ್ಲಿ ಸತ್ಯಪಾರಾಯಣ ತೀರ್ಥರ ಮಾತು ಸ್ವತಃ ಶ್ರೀಮದ್ ಆಚಾರ್ಯರೇನೇ ಓದ್ ಹೇಳ್ತಾರೆ. ಮಲಗಬೇಕಾವತ್ತು ರಾತ್ರಿ, ಅರ್ಘ್ಯ ಕೊಟ್ಟ ಮೇಲೆ ಬೇಕಾದ್ರೆ ಎದ್ದಿರ್ಬೋದು, ಸಾಕಾದ್ರೆ ಮಲಗಬಹುದು ಅರ್ಘ್ಯ ಕೊಟ್ಟ ಮೇಲೆ. ತತಃ ಸ್ವಾಪಂ ಸಮಾಚಾರ್ಯ, ಆದರೆ ಮರುದಿವಸ ತತಃ ಪಾರಾಯಣಮಾಚಾರ್ಯ ಇತ್ತೆ ಹೊರತು ಅವತ್ತಿನ ಮಧ್ಯರಾತ್ರಿ ಪಾರಾಯಣೆಯನ್ನು ಯಾವ ಮಠಗಳು ಒಪ್ಪಿಲ್ಲ. ಅದರಿಂದಾಗಿನೇ ಅದು ಸರಿಯಲ್ಲ. ಅಶಕ್ತರು ಮೊದಲಾದವರು ಯಾವುದೋ ಕಾರಣದಿಂದ ಕೊಟ್ಟಿರ್ತಾರೆ, ಅದನ್ನು ಉಡದವರು ಅನುಷ್ಠಾನ ಮಾಡೋದ್ರಿಂದ ಎಂದೂ ಸರಿ ಹೋಗಲು ಸಾಧ್ಯ ಇಲ್ಲ. ಅದಕ್ಕೆ ಒತ್ತಿ ಬರದಿ ಮತ್ತೆ ಬರೀ ಬ್ರಾಹ್ಮಣರಷ್ಟೇ ಮಾಡಬೇಕು ಅಂತ ತಿಳ್ಕೊಂಡ್ಬಿಡಬೇಡಿ. ಸರ್ವೈಹಿ ಎಲ್ಲರೂ ಉಪವಾಸ ಮಾಡಬೇಕಂತ ಅನುಸರಣೆ ಮಾಡಲೇಬೇಕಾದಂಥ ವ್ರತ ಕೃಷ್ಣ ಜಯಂತಿ ಏಕಾದಶಿ ಹೇಗೋ ಹಾಗೆ ಅಂತ. ಮುಂದೆ ಆ ಕೃಷ್ಣ ಅವತಾರ ಮಾಡ್ತಿರ್ಲಿಕ್ಕೇನೆ ತಾನು ಚಕ್ರಶಂಖ ಗದಾ ಪದ್ಮಧರನಾಗಿ ಶ್ರೀವತ್ಸಾಲ ಅಂಚರನಾಗಿ ಕೌಸ್ತುಭ ಭೂಷಿತನಾಗಿ ಗೋಚರಿಸ್ತಾನೆ. ಆದ್ದರಿಂದನೇ ಆತನಿಗೆ ಪ್ರಾಕೃತ ದೇಹ ಇಲ್ಲ ಎಂಬುದು ಸ್ಪಷ್ಟ. ಮಗುವಾಗಿ ಕೃಷ್ಣ ಹುಟ್ಟಲಿಲ್ಲ, ಆ ರೀತಿಯಲ್ಲಿ ಕಾಣ್ತಾನೆ. ತಕ್ಷಣ ಇವರೆಲ್ಲ ಸ್ತೋತ್ರವನ್ನು ಮಾಡ್ತಾರೆ, ವಸುದೇವ ಸ್ತೋತ್ರ ಮಾಡ್ತಾನೆ, ದೇವಕಿ ಸ್ತೋತ್ರ ಮಾಡ್ತಾಳೆ, ನೀವು ನಮ್ಮ ಮಗನಲ್ಲ ಎಂಬುದನ್ನು ಇಬ್ಬರು ಒಪ್ಕೊಂಡು ಬಿಡ್ತಾರೆ. ಅದನ್ನೇ ಶ್ರೀ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ತಮ್ಮ ಮಗ ಕೃಷ್ಣ ಅಂತ ಹೇಳೋ ಹಕ್ಕು ತಂದೆ ತಾಯಿಗಳಾದ ವಸುದೇವ ದೇವಕಿಯರಿಗೆ, ಅವರೇ ಒಪ್ಪದೆ ಹೋದ ಮೇಲೆ ನೀವೆಲ್ಲ ಯಾಕೆ ಮಗ ಅಂತ ಕರಿತೀರವರನ್ನು ಅಂತ ಹೇಳ್ತಾರೆ. ತಾಭ್ಯಾಮ್ ಅನಂಗೀಕೃತ ಕೃಷ್ಣ ಜನ್ಮ ಕೋವಾಪುಮಾನ್ ಸಾಧಯಿತು ಸಮರ್ಥ. ಯಾರು ಕ್ಲೇಮ್ ಮಾಡಬೇಕು ನಮ್ಮ ಮಗ ಅಂತೇಳಿ, ಅವರೇ ಮಾಡ್ತಾ ಇಲ್ಲ ಅಂದರೆ ಉಳಿದವರು ಮಾಡಿದರೆ ಅದು ಅವಿವೇಕ ಅಂತ. ಈಗ ಕೃಷ್ಣ ಸಾಕ್ಷಾತ್ ನಾರಾಯಣ, ಅಲ್ಲಿಂದ ವಸುದೇವನಿಗೆ ಪ್ರಾರ್ಥನೆ ಮಾಡ್ತಾನೆ ವಸುದೇವ. ಕೃಷ್ಣ ಆಗ ಹೇಳ್ತಾನೆ, ನನ್ನನ್ನು ಆ ನಂದಗೋಪುರದಲ್ಲಿ ಬಿಡು, ದುರ್ಗೆಯನ್ನು ಕರೆತ ಅಂತ ಹೇಳಿದಾಗ ವಸುದೇವ ಅದನ್ನೆಲ್ಲ ಮಾಡ್ತಾನೆ. ನಿರ್ವಿಘ್ನವಾಗಿ ಕೆಲಸ ಮುಗಿಯುತ್ತೆ. ದೇವರು ಹೇಳಿದ ಕೆಲಸಕ್ಕೆ ವಿಘ್ನ ಬರೋದಿಲ್ಲ, ನೆನಪಿರಬೇಕು. ದೇವರು ಹೇಳಿದ ಕೆಲಸಕ್ಕೆ ವಿಘ್ನ ಬರೋದಿಲ್ಲ, ಆದ್ದರಿಂದ ನಾವೆಂದೂ ಕೂಡ ಯೋಚನೆ ಮಾಡೋದಕ್ಕೆ ಹೋಗಬಾರ್ದು. ಸಂಧ್ಯಾವನ್ನೇ ಮಾಡೋ ದೇವ್ರು ಹೇಳಿದ್ದಾನೆ, ವಿಘ್ನ ಬರೋದಿಲ್ಲ ಅಂತ ಅರ್ಥ. ನಾವು ಬರುತ್ತೆ ಅಂತ ತಿಳ್ಕೊಂಡು ಮಾಡಿದ್ರೆ ನಮ್ಮ ದೋಷ ಅದು. ಏಕಾದಶಿ ವ್ರತ ಮಾಡೋ ಅಂತ ಹೇಳಿದ್ದಾನೆ, ದೇಹಕ್ಕೆ ಶಕ್ತಿ ಕೊಟ್ಟಿದ್ದಾನೆ ಅಂತ ಅರ್ಥ. ಇವತ್ತು ದೇಹ ಕೊಟ್ಟ ದೇವರಿಗೆ ನಮ್ಮ ಶಕ್ತಿ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಗೊತ್ತಿಲ್ವಾ? ಯಾವುದೋ ಒಂದು ಫ್ರಿಜ್ಜೋ ಗಿಜ್ಜೋ ಕೊಟ್ಟಿರ್ತಾರೆ, ಲಿಟ್ರೇಚರ್ ಕೊಡ್ತಾರೆ ಜೊತೆಗೆ, ಈ ರೀತಿ ಉಪಯೋಗಿಸಿ ಅಂತ ಕೊಡ್ತಾರೆ. ಪರಮಾತ್ಮ ನಮ್ಮ ದೇಹ ಕೊಟ್ಟು ಈ ರೀತಿ ಉಪಯೋಗಿಸ್ಬೇಕು ಅಂತ ನಮಗೆ ಅಪ್ಪಣೆ ಮಾಡಿದ್ದಾನೆ. ಅದರಿಂದಾಗಿನೆ ಅದು ನಮಗೆ ಆಗೋದಿಲ್ಲ ಅಂತ ತಿಳ್ಕೊಂಡ್ರೆ ನಾವು ದೇವರಿಗೆ ಆರೋಪ ಮಾಡದಂತೆ ಆಗುತ್ತೆ ಹೊರತು ಅದು ನಿಜವಾಗ್ಲೂ ಧರ್ಮ ಅನಿಸೋದಿಲ್ಲ. ಹೌದಾ? ಯಾವ ಸಮಸ್ಯೆನೂ ಬರಲಿಲ್ಲ. ನೋಡೋದಕ್ಕೆ ಸಮಸ್ಯೆ ಬೇಕಾದಷ್ಟು, ಮಧ್ಯರಾತ್ರಿ ಬಾಗಿಲು ಹಾಕಿದ್ದಾರೆ, ಮಧ್ಯೆ ಮಳೆ ಬರ್ತಿದೆ, ಯಮುನಾಡಿ ಉಕ್ಕಿ ಹರಿತಾ ಇದೆ, ಎಲ್ಲ ಸಮಸ್ಯೆಗಳೇ. ಇಷ್ಟು ಕೈಲಿ ಹಿಡ್ಕೊಂಡು ಹೊರಟ ಸಮಸ್ಯೆಗಳ ಹೆಸರು ಬರಲಿಲ್ವಂತೆ. ಕರಸ್ಥ ದೇವಸ್ಯ ಕುತೋಂತಾರಾಯ, ವಾದಿರಾಜ ಸ್ವಾಮಿಗಳು ಹೇಳಿದ್ದಾರೆ, ಕೈಯಲ್ಲಿ ದೇವರಿದ್ದರೆ ಏನು ಕಷ್ಟ ಬರುತ್ತೆ ಅಂತ ಹೇಳಿದ್ದಾರೆ. ಕೈಯಲ್ಲಿ ದೇವರಿದ್ದರೆ ಕಷ್ಟನೇ ಬರೋದಿಲ್ಲ. ಅದನ್ನೇ ಸಾಲಿಗ್ರಾಮ ಶಿಲಾ ಸ್ಪರ್ಶ್ಯಂ ಯೇ ಕುರುವಂತಿ ದಿನೇ ದಿನೇ ವಾಂಛಂತಿ ಕರ ಸಂಸ್ಪರ್ಶ್ಯಂ ತೇಷಾಂ ದೇವಾಹ ಸವಾ ಸವಾಹ. ಯಾರು ಪ್ರತಿನಿತ್ಯ ಸಾಲಿಗ್ರಾಮ ಪೂಜೆಯನ್ನು ಮಾಡ್ತಾರೋ ಅವ್ರ ವಿಘ್ನಗಳು ಬರದಂತೆ ದೇವತೆಗಳು ಕೈ ಹಿಡಿದು ಕಾಪಾಡ್ತಾರೆ ಅಂತ ವಸುದೇವ ನಿದರ್ಶನ. ಮುಂದೆ ದುರ್ಗೆ ಈ ಕಡೆಗೆ, ಕೃಷ್ಣ ಆ ಕಡೆಗೆ, ಕೃಷ್ಣ ಲೋಕದೃಷ್ಟಿಯಲ್ಲಿ ಬೆಳೀತಾ ಇದ್ದಾನೆ. ಮುಂದೆ ಅನೇಕ ಲೀಲೆಗಳನ್ನು ತೋರಿಸ್ತಾನೆ. ಪೂತನಾ ಜೀವಿತ ಹರಹ ಶಕಟಾಸುರ ಭಂಜನಃ ತೃಣಾವರ್ತ ತೃಣೀಕರ್ತ, ಒಂದೊಂದು ಕೂಡ ಕೃಷ್ಣನನ್ನು ನಾರಾಯಣ ಅಂತ ಹೇಳ್ತಕ್ಕಂಥ ಮಾತುಗಳು. ನಮಗೇನು ಅನಿಸುತ್ತೆ, ಒಬ್ಬ ಹೆಂಗಸನ್ನು ಕೊಂದ ನಾರಾಯಣನಾಗಿಬಿಡ್ತಾನ, ಒಬ್ಬ ಗಾಡಿ ಮುರಿದ ನಾರಾಯಣನಾಗ್ತಾನ, ಎಲ್ಲ ಒಂದೊಂದು ಕೆಲಸ ಮಾಡಿ ನಾರಾಯಣನಾಗಿಬಿಡ್ತಾನ ಅಂತ ಕೇಳಿದರೆ ಮೇಲ್ನೋಟಕ್ಕೆ ಕನಸು ಸಂಶಯ ಬರುತ್ತೆ ನಮಗೆ. ಆದ್ರೆ ಹೇಳ್ತಾರೆ, ಅವರೆಲ್ಲ ಬರೀ ವ್ಯಕ್ತಿ ಒಬ್ಬೊಬ್ಬ ವ್ಯಕ್ತಿಗಳಾಗಿದ್ದರೆ ನಾರಾಯಣ ಆಗ್ತಿರಲಿಲ್ಲ, ಎಲ್ಲ ವರಬಲ ಇತ್ತು ಅವರಿಗೆಲ್ಲ, ನೆನಪಿರಬೇಕಾಗ. ವರಬಲ ಇದ್ದಿದ್ದರಿಂದ ಧೀರಕಾಸರನ್ನು ಕೃಷ್ಣ ಬಲರಾಮ ಲೋಕ ಸಂಹಾರ ಮಾಡಿಸ್ತಾರೆ. ವಿನಾಯಕನ ವರ ಇತ್ತವರಿಗೆ, ವಿನಾಯಕನ ವರ ಇದ್ದಿದ್ದರಿಂದ ಧೇನುಕಾಸುರನ ಒಂದು ಸಂಹಾರದ ಕಥೆ ಧೇನುಕಾಸುರನ ವಧೆಯ ಕಥೆ ಆಗಲಿಲ್ಲ. ವಿನಾಯಕ ಸರ್ವೋತ್ತಮನಲ್ಲ, ಕೃಷ್ಣನೇ ಸರ್ವೋತ್ತಮ ಅಂತ ಹೇಳೋ ತತ್ವ ಹೇಳ್ತಕ್ಕಂಥ ಮಾತು. ಯಾರ್ಯಾರನ್ನು ಎರಡು ವೃಕ್ಷಗಳ ಮಧ್ಯೆ ಕೃಷ್ಣ ಹೊರಟ್ರೆ ಯಮನಾರ್ಜುನ ಭಂಜನಃ, ಎರಡು ಜೋಡಿ ವೃಕ್ಷಗಳು ಕೃಷ್ಣನಿಗಾಗ 3 ವರ್ಷ ಅಷ್ಟೇನೆ. ಅಂಥದ್ದು ಎರಡು ಹೋಳಾಗಿ ಎರಡು ವೃಕ್ಷಗಳು ಬಿದ್ದು ಹೋಗುದು. ಎಷ್ಟೆತ್ತರ ಇತ್ತು ಗೊತ್ತಾ? ಗಗನಚುಂಬಿ ವೃಕ್ಷಗಳು ಒಂದು ಅಷ್ಟೆತ್ತರ ವೃಕ್ಷಗಳು ಎರಡು ಬಿದ್ದು ಹೋದವು ಅಂತ. ಕೃಷ್ಣ ಆ ರೀತಿ ಮಾಡ್ತಾ ಒಬ್ಬ ಮಗು ಮಾಡೋ ಕೆಲಸನ ಇದು. ಅದಕ್ಕೆ ಹೇಳ್ತಾರೆ, ಏವಂ ವಿಧಾನಿ ಅಗಣಿತಾನಿ ರಘುತ್ತಮಸ್ಯ ರಾಮಾವತಾರ ಚರಿತಾನಿ ಹೇಗೋ, ಏವಂ ವಿಧಾನಿ ಅಗಣಿತಾನಿ ಯದುತ್ತಮಸ್ಯ ಕೃಷ್ಣಾವತಾರ ಚರಿತಾನಿ. ಪ್ರತಿಯೊಂದು ಕಾರ್ಯವೂ ಕೂಡ ಕೃಷ್ಣನೇ ಮಾಡ್ತಕ್ಕಂಥ ಕೆಲಸ ಹೊರತು ಬೇರೆಯವರಿಗೆ ಮನಸ್ಸಿನ ಯೋಚನೆ ಮಾಡೋಕ್ಕೂ ಬರೋದಿಲ್ಲ ಅಂತ ಹೇಳಿದ್ದ. ಅಂಥ ಕಾರ್ಯಗಳು ಒಂದಲ್ಲ ಎರಡಲ್ಲ, ಸಾಲು ಸಾಲು ಮಾಡ್ತಾನೆ ಕೃಷ್ಣ. ದಿನ ಬೆಳಗಾದರೆ ಒಂದು ಸಮಸ್ಯೆ, ಅದಕ್ಕೆ ಪರಿಹಾರ, ಸಮಸ್ಯೆ ಅದಕ್ಕೆ ಪರಿಹಾರ. ವತ್ಸ ಪಾಲನಾಗ್ತಾನೆ ಕೃಷ್ಣ, ಮೊದಲು ಬಾಲ್ಯಲೀಲೆಗಳನ್ನು ತೋರಿಸ್ತಾನೆ. ಭಾಗವತ ಪುರಾಣದಲ್ಲಿ ಒಂದು 8 ಶ್ಲೋಕ ಹೇಳ್ತಾರೆ ಬಾಲ್ಯಲೀಲೆಗಳನ್ನು, ಅಷ್ಟೇನೆ. ಅದನ್ನು ಹರಿದಾಸರುಗಳು ಸಾವಿರಾರು ಪದ್ಯಗಳಲ್ಲಿ ಎಕ್ಸ್ಪ್ಯಾಂಡ್ ಮಾಡಿಬಿಡ್ತಾರೆ. ವಾದಿರಾಜಸ್ವಾಮಿಗಳು 100 ಶ್ಲೋಕಗಳಲ್ಲಿ ವಿವರಣೆಯನ್ನು ಕೊಡ್ತಾರೆ. ಅಂದರೆ ಕೃಷ್ಣನ ಲೀಲೆಗಳನ್ನು ಮಾಡಿದ್ದೆಲ್ಲ ಲೀಲೆನೇ. ಕೃಷ್ಣ ಲೀಲೆ ಮಾಡೋದಲ್ಲ, ಮಾಡಿದ್ದೆಲ್ಲ ಲೀಲೆ ಹೊರತು ಯಾವ ದೃಷ್ಟಿಯಿಂದ ಕೂಡ ಕೃಷ್ಣನನ್ನು ಉಳಿದು ಅನುಕರಣೆ ಮಾಡೋಕ್ಕೂ ಸಾಧ್ಯ ಇರಲಿಲ್ಲ. ನವನೀತ ಚೋರ ಉಬೀಜನ ಜಾರ ಅವೆರಡೂ ಸಹ ಕೃಷ್ಣನ ಮೇಲಿನ ಆರೋಪಗಳು ಅಂತ ಜನ ತಿಳಿದಿರೋದು. ಆರೋಪಗಳಲ್ಲ, ಪ್ರಶಂಸೆಗಳು ಅವೆರಡೂ ಕೂಡ. ನವನೀತ ಚೋರ ಪ್ರಶಂಸೆ, ಗೋಪೀಜನ ಜಾರ ಪ್ರಶಂಸೆ. ಗೋಪೀಜನ ಜಾರ, ಜಾರ ಅಥವಾ ಪ್ರಶಂಸೆ ಬರುತ್ತಾ ಅಂತ ಕೇಳಿದರೆ ಆಚಾರ್ಯ ಗೀತಾ ಭಾಷೆಯಲ್ಲಿ ಹೇಳ್ತಾರೆ, ಇಂದ್ರದೇವರಿಗೆ ಅಹಲ್ಯಾಯ ಜಾರ ಅಂತಿದೆ, ಅದು ನಿಂದೇನೋ ಸ್ತೋತ್ರ ನೋಡಿ ಅಂತ ಹೇಳ್ತಾರೆ. ಇಂದ್ರದೇವರಿಗೆ ಅಹಲ್ಯಾಜಾರತ್ವ ಒಂದೇವಾದ ಗುಣ ಆಗೋದಾದರೆ ಕೃಷ್ಣನಿಗೆ ಹೇಗೆ ನಿಂದೆ ಆಗುತ್ತೆ? ಕೃಷ್ಣನಿಗೆ ಅದು ಸರ್ವೋತ್ತಮತ್ವ ದ್ಯೋತಕ. ಅಹಲ್ಯಾಜಾರತ್ವ ಇಂದ್ರದೇವರ ಕರುಣೆಯನ್ನು ತೋರಿಸುತ್ತೆ. ಅವರು ಅಹಲ್ಯನ್ನು ಬಯಸಿ ಬಂದಿದ್ದಲ್ಲ, ಗೌತಮರ ಉದ್ಧಾರಕ್ಕೋಸ್ಕರ ಬಂದವರು. ಅದಕ್ಕೆ ಅಹಲ್ಯಾಯ ಜಾರ ಅಂತ ಹೇಳ್ತಕ್ಕಂಥ ಮಾತು. ಒಂದೇ ಕೆಲಸ, ಯಾರು ಕುಂಟ ಇವಾಗ ಅಥವಾ ಕಾಲು ಮುರ್ಕೊಂಡಿದ್ದಾರೆ, ಜನ ತಪಾಸ್ಯ ಮಾಡ್ತಾರೆ, ಯುದ್ಧದಲ್ಲಿ ಕಾಲು ಮುರ್ಕೊಂಡಿರ್ತಾರೆ, ಸನ್ಮಾನ ಮಾಡ್ತಾರೆ ಅವರು. ಯಾತಕ್ಕೆ ಎಂಥ ಪ್ರಸಂಗ ಗೊತ್ತವ, ದೇಶಕ್ಕೋಸ್ಕರ ಕಾಲು ಕೊಟ್ಟ. ಇದು ಅರ್ಥ ಮಾಡ್ಕೊಂಡ್ಬಿಟ್ರೆ ಇವತ್ತು ಕೃಷ್ಣನ ಕೆಲಸಗಳಲ್ಲಿ ಪ್ರತಿಯೊಂದು ಕೆಲಸವನ್ನು ಅಹಲ್ಯಾಯ ಜಾರತ್ವ ಇಂದ್ರದೇವರಿಗೆ ಎಷ್ಟು ಶಾಪ ಕೊಡ್ತು ಗೊತ್ತಾ? ಅದು ಸಹಸ್ರಾಕ್ಷನಾಗಬೇಕು ಅಂತ ಶಾಪ, ಮೇಷ ವೃಷನಾಗಬೇಕು ಅಂತ ಶಾಪ. ಆದರೂ ಯಾತಕ್ಕೆ ಅದೆಷ್ಟೋ ವರ ಆಯಿತು, ಯಾತಕ್ಕೆ ಗೌತಮರ ಉದ್ಧಾರ ಮಾಡಿದರು, ಅಹಲ್ಯೋದ್ಧಾರವನ್ನು ಮಾಡಿದರು. ತಮಗೆ ಅಪಖ್ಯಾತಿ ಬಂದರೂ ಪರವಾಗಿಲ್ಲ ಅಂತ ಮಾಡ್ತಾರೆ. ಅದಕ್ಕೆ ಅದು ವೇದಗಳಲ್ಲಿ ಅಪಖ್ಯಾತಿ ಆಗಲಿಲ್ಲ, ಸ್ತೋತ್ರವಾಯಿತು ಅಂತ ಹೇಳಿದ್ದಾರೆ. ಅದೇ ರೀತಿ ಕೃಷ್ಣನ ನವನೀತ ಚೋರತ್ವ, ಗೋಪೀಜನ ಜಾರತ್ವ ಆತನ ಹಿರಿಮೆಯನ್ನು ತೋರಿಸ್ತಾ ಇದೆ. ನವನೀತ ಚೋರ ಅಂದ್ರೆ ಏನು ಮುಂದೆ ಹೇಳ್ತಾರೆ? ಬೆಣ್ಣೆಯಂಥ ಮನಸ್ಸು, ಒಂದು ಮಾತದು. ಬೆಣ್ಣೆಯಂಥ ಮನಸ್ಸು, ಬೆಣ್ಣೆ ಬಣ್ಣೆ ಅಂದ್ರೆ ಮನಸ್ಸು ಅಂತ ಅರ್ಥ. ನವನೀತ ಚೋರ ಅಂದ್ರೆ ಚಿತ್ತ ಚೋರ ಅಂತ ಅರ್ಥ. ಪೊಲೀಸ್ ಕಂಪ್ಲೇಂಟ್ ಕೊಡಿ, ಅದನ್ನ ಕದ್ದ ಇದ್ರ ಕದ ಅರೆಸ್ಟ್ ಮಾಡ್ತಾರೆ. ಚಿತ್ತ ಚೋರ ಅಂದ್ರೆ ಸನ್ಮಾನ ಮಾಡಿಬಿಡ್ತಾರೆ, ಹೊರತು ಇದು ಮಾಡೋದಿಲ್ಲ. ಅದು ಗುಣ, ಅದು ಚಿತ್ತ ಚೋರ ಅಂಬುದು ಅಸಾಧಾರಣವಾದ ಗುಣ. ಅದು ಮನಸ್ಸನ್ನ ಹಿಡಿತಾನೆ ಕೃಷ್ಣ ಅಂತ ಅರ್ಥ. ಮತ್ತೆ ಪಂಚರಾತ್ರದಲ್ಲಿ ಹೇಳದನ್ನ ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ, ನವನೀತ ಕೃಷ್ಣನಿಗೆ ಪ್ರಿಯ ಯಾತಕ್ಕೆ ಅಂದ್ರೆ ಮಾರುತನು ನವನೀತದೊಳು. ನವನೀತಕ್ಕೆ ಅಭಿಮಾನಿ ದೇವತೆಗಳು ವಾಯುದೇವರು. ಅದಕ್ಕೆ ಕೃಷ್ಣನಿಗೆ ಭಾರಿ ಪ್ರೀತಿ ಅಂತ ನವನೀತ ಕಂಡುಬಿಟ್ರು. ಯಾರ ಮೇಲೆ ನವನೀತ ಇರ್ತಿತ್ತೋ ಅಲ್ಲಿ ಕೃಷ್ಣ ಧಾವಿಸಿ ಬರ್ತಾ ಇತ್ತು. ನಾವು ಬೆಣ್ಣೆ ಇಟ್ಕೊಬಿಟ್ರೆ ಕೃಷ್ಣ ಬರ್ತಾನೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಮತ್ತೆ ನವನೀತ ಅಂದ್ರೆ ವಾಯುದೇವರು ತಾನೆ. ಸೊ ವಾಯುದೇವರು ಎಲ್ಲಿರ್ತಾರೆ? ಸ್ವರಮೂಲ ಗ್ರಂಥದಲ್ಲಿ ಇರ್ತಾರೆ. ಯಾರ ಮನೆಯಲ್ಲಿ ಸ್ವರಮೂಲ ಗ್ರಂಥ ಇರ್ತಾವೋ ಭಗವಂತ ಧಾವಿಸಿ ಬಂದ್ಬಿಡ್ತಾರೆ ಅಂತ. ಆಚಾರ್ಯರ ಪ್ರತಿಕೃತಿ ರೂಪಮನ್ಯದಿವ ಧನ್ಯಮಾತ್ಮನಃ. ನಾ ಅದನ್ನು ಬಿಟ್ಟು ಯೋಚನೆ ಮಾಡ್ತೇವಲ್ಲ, ದೇವರು ಬರೋದಿಲ್ಲ. ಅವರು ಗೋಪಿಕಾ ಸ್ತ್ರೀಯರು ಬೆಣ್ಣೆ ಇಟ್ಕೊಂಡಿದ್ರು. ಇವತ್ತು ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಇಂಥ ಜನ್ಮ ಬಂದ ಕಾಲಕ್ಕೆ ನಾವು ಬೆಣ್ಣೆಯಲ್ಲ, ಸ್ವರಮೂಲ ಗ್ರಂಥಗಳನ್ನೇ ಇಟ್ಕೊಂಡ್ರೆ ಆಗ ಕೃಷ್ಣ ಧಾವಿಸಿ ಬರ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಗೋಪೀಜನ ಜಾರ, ಜಾರ ಅಂತ ಹೇಳಿದರೆ ಒಂದು ಮಾತಿದೆ, ಅವನೇನು ಮಾಡಿದರೂ ಜಾರ ಅಂತ ಹೇಳಿದ್ದಾರೆ. ಜಾರ ಅಂದರೆ ಜಾರೋದಿಲ್ಲ ಅಂತ ಅರ್ಥ. ಕೃಷ್ಣ ಜಾರತಾನ, ಯೋಚನೆ ಮಾಡಿ ನೋಡೋಣ. ಎಂದೂ ಜಾರದವನು ಕೃಷ್ಣ. ಜಾರ ಅಂದರೆ ಜಾರದವನು ಅಂತ ಅರ್ಥ. ಇಡೀ ಜಾರು ಅಂತ ಹೇಳ್ತಾರೆ, ಜಾರು ಜಾರ ಜಾರದವನು, ಬಾರ ಬರೋದಿಲ್ಲ, ಜಾರ ಜಾರೋದಿಲ್ಲ. ಕೃಷ್ಣ ಜಾರನಲ್ಲ ಅಂತ ಅರ್ಥ. ಅವನು ಜಾರನಾಗಲಿಕ್ಕೆ ಏನು ಕಾರಣ ಇದೆ? ಮಹಾಲಕ್ಷ್ಮೀ ದೇವಿನೇ ಆತನಿಗೆ ಬೇಕಿಲ್ಲ. ಇನ್ನು ಗೋಪಿಕಾಸ್ತ್ರೀ ಯಾತಕ್ಕೆ ಬೇಕಾದ ಕೃಷ್ಣನಿಗೆ? ಸ್ವರತೋಪಿ ಜಾಗ್ರೆ. ಭಗವಂತ ಮಹಾಲಕ್ಷ್ಮಿ ನಿರಪೇಕ್ಷವಾಗಿ ಇವತ್ತು ಆನಂದಪೂರ್ಣನಾಗಿರ್ಬೇಕಾದ್ರೆ ಈ ಗೋಪಿಕಾಸ್ತ್ರಿ ಕಟ್ಕೊಂಡು ಏನು ಮಾಡ್ತಾನೆ? ಮತ್ತೆ ಯಾತಕ್ಕೆ ಜೊತೆಗಿದ್ದ ಅಂದ್ರೆ ರಮಾ ಸನ್ನಿಧ ಆವೇಶ ಇತ್ತು ಅವರಲ್ಲಿ, ಅದಕ್ಕೋಸ್ಕರ ಅವರ ಉದ್ಧಾರಕ್ಕೋಸ್ಕರ ಜೊತೆಗಿದ್ದನೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ಅಂದ್ರೆ ಕೃಷ್ಣನ ಅಪಾರವಾದ ಗುಣಗಳವೆಲ್ಲ ಕೂಡ ಇನ್ನು ಮುಂದೆ ಸಾಕಷ್ಟು ಮುಂದೆ ವಿಷಯ ಬರುತ್ತೆ, ನೋಡೋಣ. ಈ ಕೃಷ್ಣನ ಜಾರತ್ವ ಚೋರತ್ವ ಅಕಸ್ಮಾತ್ ನಿಜವಾದ ದೋಷಗಳಾಗಿದ್ರೆ ಆತನ ಮದುವೆ ಎಷ್ಟು ಕಷ್ಟ ಆಗ್ತಿತ್ತು ಗೊತ್ತ? ನೆನಪಿರಲಿ, ಇವತ್ತು ನಡತೆ ಸರಿ ಇಲ್ಲ ಅಂದ್ರೆ ಹೆಣ್ಣು ಸಿಗೋದಿಲ್ಲ ಸಾಮಾನ್ಯ. ಕೃಷ್ಣನ ಎಷ್ಟು ಜನ ಮದುವೆ ಆದ್ರೂ ಗೊತ್ತ? 16,108 ಜನ ಮದುವೆ ಆಗ್ತಿದ್ದಾರೆ. ಅಂದ್ರೆ ಆ ದೋಷ ಇದ್ದಿದ್ರೆ ಯಾರು ಮದುವೆ ಆಗ್ತಿರಲಿಲ್ಲ. ಹೌದು, ಯಾರು ಕೆಲಸಕ್ಕೆ ಬಾರದವರಲ್ಲ, ಸಾಕ್ಷಾತ್ ರುಕ್ಮಿಣಿ ದೇವಿ. ರುಕ್ಮಿಣಿ ದೇವಿಯನ್ನು ಕೈ ಹಿಡಿದಕ್ಕೆ ಜಗತ್ತು ಕಾತರಿಸ್ತಾ ಇತ್ತು. ಶಿಶುಪಾಲ ಜರಾಸಂಧಾದಿಗಳೆಲ್ಲ ಸಾಲ ಸಾಲ ನಿಂತಿದ್ರು. ಅಂಥವ್ರನ್ನ ಧಿಕ್ಕರಿಸಿ ರುಕ್ಮಿಣಿ ದೇವಿ ಬರಬೇಕಾದ್ರೆ ಗುಣ ಕಂಡು ಬಂದ್ಲೋ ದೋಷ ಕಂಡು ಬಂದ್ಲೋ ಯೋಚನೆ ಮಾಡಿ ನೋಡಂತೆ. ಅದಕ್ಕೆ ಶ್ರೀಯಪತ್ತೆ ಅಂತ ಹೇಳಿತ್ತು. ಲಕ್ಷ್ಮೀಪತಿ ಆಗಿದ್ದಾನೆ ಅಂದ್ರೆ ದೋಷ ಇಲ್ಲ ಅಂತ ಅರ್ಥ. ಲಕ್ಷ್ಮೀ ಸ್ವಯಂವರದಲ್ಲಿ ಸಮುದ್ರ ಮಥನ ಕಾಲಕ್ಕೆ ಮೊನ್ನೆ ನೋಡಿದ್ದೇವೆ, ಲಕ್ಷ್ಮೀದೇವಿ ಹೇಳ್ತಾರೆ ಎಲ್ಲರಲ್ಲೂ ದೋಷ ಇವೆ, ಅದಕ್ಕೆ ನಾನು ಮಾಲೆ ಹಾಕೋದಿಲ್ಲ, ದೇವರಲ್ಲಿ ದೋಷ ಇಲ್ಲ ನಾರಾಯಣ, ಅದಕ್ಕೆ ಮಾಲೆ ಹಾಕ್ತೇನೆ. ಆ ಸ್ತ್ರೀನೇ ರುಕ್ಮಿಣಿ ದೇವಿ, ಅಂದಮೇಲೆ ಸ್ತ್ರೀಯ ಪತಿ ಅಂದ್ರೆ ಒಂದೇ, ರುಕ್ಮಿಣಿ ಪತಿ ಅಂದ್ರೆ ಒಂದೇ. ರುಕ್ಮಿಣಿ ಪತಿ ದೋಷ ದೂರತ್ವ ಸಮರ್ಥನೆ ಮಾಡ್ತಕ್ಕಂಥ ಮಾತು. ಜಯತೀರ್ಥರು ಭಾಗವತದ ಮೇಲೆ ಯಾವ ಗ್ರಂಥನೂ ಬರೆದಿಲ್ಲ. ಆ ಸುಧಾದ ಮೊದಲನೇ ವಾಕ್ಯನೇ ಭಾಗವತಕ್ಕೆ ವ್ಯಾಖ್ಯಾನ. ಸ್ತ್ರೀಯ ಪತ್ತೆ ಎನ್ನುವ ಮಾತಿನಲ್ಲಿ ನಿತ್ಯಾಗಣಿತ ಗುಣ ಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸ ಉಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮ ಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಅಶೇಷಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಯೇ. ಸ್ತ್ರೀಯಪತಿ ಎಂದು ಒಂದು ಮಾತಿನೊಳಗೆ ಕೃಷ್ಣ ಸರ್ವೋತ್ತಮತ್ವ ಸ್ಪಷ್ಟ ಕಾಣ್ತಕ್ಕಂಥ ಮಾತದು. ಅಂದಮೇಲೆ ಜಾರ ಹೇಗಾಗ್ತಾನೆ ಕೃಷ್ಣ, ಚೋರ ಹೇಗಾಗ್ತಾನೆ, ಸಾಧ್ಯವೇ ಇಲ್ಲ. ಕೃಷ್ಣನನ್ನು ಆರಾಧನೆ ಮಾಡಲಿಕ್ಕೆ ಬರೀ ಗಂಡಸರಲ್ಲ, ವಿಪ್ರಪತ್ನಿಯರು ಮಾಡಿದ ಆ ನೈವೇದ್ಯ ಕೃಷ್ಣ ಸ್ವೀಕಾರ ಮಾಡಿದ. ಅದಂತೂ ಬಹಳ ಅಪೂರ್ವವಾದ ಕಥೆ. ಕೃಷ್ಣ ಪತ್ನಿಯರೆಲ್ಲ ಮುಂದೆ ವಿವಾಹ ಆಗೋದು ನೀಲಾದೇವಿ ಎಲ್ಲ ಎಲ್ಲ ಒಡನೆ ಮಾಡ್ತಾರೆ. ಈ ಕಾಳಿಯ ಮಥನಾದಿಗಳೆಲ್ಲ ಆದಮೇಲೆ ಒಂದು ದಿವಸ ಗೋಪಿಕಾ ಗೋಪರೊಂದಿಗೆ ಗೋಪಾಲಕರೊಂದಿಗೆ ಗೋವುಗಳೊಂದಿಗೆ ಕೃಷ್ಣ ವನದಲ್ಲಿ ವಿಹಾರ ಮಾಡಬೇಕಾದ್ರೆ ತುಂಬ ಹಸಿವಾಯಿತು ಅಂತ ಕೇಳ್ತಾರೆ. ಕೃಷ್ಣ ಹೇಳ್ತಾನೆ ಇಲ್ಲಿ ಬ್ರಾಹ್ಮಣರು ಯಾಗ ಮಾಡ್ತಾ ಇದ್ದಾರೆ, ಹೋಗಿ ಕೇಳಿ ಅಂತ ಹೇಳ್ತಾರೆ. ಅವ್ರು ಹೋಗಿ ಕೇಳ್ತಾರೆ, ಅವ್ರು ಕೊಡೋದಿಲ್ಲ ಅಲ್ಲ, ಕೆಣ್ಣೆತ್ತಿ ನೋಡೋದೇ ಇಲ್ಲ ಅವ್ರನ್ನ ಪಾಪ. ಸೀದಾ ವಾಪಸ್ ಬರ್ತಾರೆ. ಅವ್ರು ನೋಡಿ ಗುಂಡಗಿರಿ ಮಾಡಲಿಲ್ಲ, ಅಷ್ಟೊಂದೇನ ಹುಡುಗರಿದ್ರು ಹೋಗಿ ಅಂತ ಮಾಡಲಿಲ್ಲ. ಕೃಷ್ಣ ಭಕ್ತರು ಅವರೆಲ್ಲ ಕೂಡ ಅವರೆಲ್ಲ ಕೃಷ್ಣ ಅವರು ಕೊಡಲಿಲ್ಲ ಅಂತ ಹೇಳಿದರು. ಕೃಷ್ಣ ಹೇಳ್ತಾನೆ ಯೋಚನೆ ಮಾಡಬೇಡಿ, ಅವ್ರು ಹೆಂಡಂದಿರನ್ನು ಕೇಳಿ ಕೊಡ್ತಾರೆ ಅಂತ ಹೇಳಿದ್ದಾರೆ. ವಿಪ್ರ ಪತ್ನಿಯರು ಅವರೆಲ್ಲ ಹೋಗಿ ಅಮ್ಮ ಕೃಷ್ಣ ಹೇಳಿದ್ದಾನೆ ನಮಗೆ ಅನ್ನ ಬೇಕು ಅಂತ ಕೇಳಿದರೆ ಅವ್ರು ಏನು ಮಾಡಿದ್ರು ಗೊತ್ತಾ, ಅನ್ನ ಕೊಡೋದಲ್ಲ ಮಾಡಿದ ಹೇಳಿ ಹೊತ್ತು ಕೃಷ್ಣದ ಹತ್ರ ಬಂದೇ ಬಿಟ್ರಂತ ಎಲ್ಲರೂ ಕೂಡ, ಕೃಷ್ಣನ ಮುಂದೆ ಇಟ್ಟೇ ಕೃಷ್ಣಾರ್ಪಣ ಅಂತ ಬಿಟ್ರಂತೆ. ಇದು ಗೋಪಿಕಾ ಸ್ತ್ರೀಯರು ಒಂದು ಕಡೆಗೆ, ವಿಪ್ರ ಪತ್ನಿಯರು ಒಂದು ಕಡೆಗೆ. ವಿಪ್ರ ಪತ್ನಿಯರು ಈ ರೀತಿ ಸೇವೆ ಮಾಡ್ತಾರೆ, ಕೃಷ್ಣನಿಗೆ ಎಲ್ಲ ಅಡಿಗೆಯನ್ನು ಮುಂದಿಟ್ಟು ಕೃಷ್ಣಾರ್ಪಣ ಅಂತ ಬಿಡ್ತಾರೆ. ಅಂದರೆ ಗಂಡಸರು ಕೊಡಲಿಲ್ಲ, ಹೆಂಗಸರು ಕೊಟ್ಟರು, ಬಹಳ ಮುಖ್ಯ ಇದು. ಅದಕ್ಕೆ ಭಿಕ್ಷುಕರು ಅಪ್ಪ ಅಂತ ಬರೋದಿಲ್ಲ, ಅಮ್ಮ ತಾಯಿ ಅಂತಲೇ ಬರೋದು. ಗಂಡಸರು ಕೊಡೋ ಚಾನ್ಸ್ ಇಲ್ಲ ಅಂತ ಗೊತ್ತವರಿಗೆ, ಹೆಂಗಸರೇ ಕೊಡ್ತಾರೆ ಅಂತ ಅರ್ಥ. ಅದು ಇವತ್ತು ಹೆಂಗಸರು ಕೊಡೋ ಚಾನ್ಸೂ ಇಲ್ಲ, ಫ್ರಿಜ್ ಇರ್ತಾ ಅಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ ಪಾಪ, ಕೊಡೋ ಲಕ್ಷಣ ಇರೋದಿಲ್ಲ. ಕೆಲವರು ಕೊಡ್ತಾರೆ, ತುಂಬ ಜನ ಇವತ್ತು ಕೊಡೋ ಅಭ್ಯಾಸ ಇಲ್ಲ ಅಂದರೆ ಮುಂದೆ ಪಡೆಯೋ ಅಭ್ಯಾಸನೂ ಬರೋದಿಲ್ಲ ಅಂತ ಅರ್ಥ. ಕೊಟ್ಟರೆ ಮುಂದೆ ಬರುತ್ತೆ, ಹುತಂಚ ತತ್ತಂಚ ತಥೈವ ತಿಷ್ಟತಿ. ಉಳಿಯೋದು ಎಲ್ಲೋ ಇಟ್ಟರೆ ಉಳಿಯೋದಿಲ್ಲ, ಹೋಮ ಮಾಡಿ ಉಳಿಸ್ಬೇಕಂತೆ ಇಲ್ಲ ದಾನ ಮಾಡಿ ಉಳಿಸ್ಬೇಕಂತೆ, ಇಲ್ಲೋ ಇಟ್ಟಲೇ ಹೋಗಿಬಿಡುತ್ತೆ ಅಂತ ಅರ್ಥ. ಈ ದೃಷ್ಟಿಯಿಂದ ವಿಪ್ರಪತ್ನಿಯರ ಕಥೆ ಮಾರ್ಮಿಕವಾದ ಕಥೆ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಮನೆಯಲ್ಲಿ ಗಂಡಸರು ನೈವೇದ್ಯ ಮಾಡದೆ ಹೋದ್ರೆ ಗಂಡಸರು ಹೆಂಗಸರು ಯೋಚನೆ ಮಾಡಬಾರದು. ಮಾಡಿದ ಅಡಿಗೆ ದೇವರು ಮುಂದೆ ಕೃಷ್ಣಾರ್ಪಣ ಅಂದ್ಬಿಟ್ಟು ಸಾಕು, ದೇವರು ತೊಗೊಂಡ್ಬಿಡ್ತಾರಂತೆ. ಗಾಯತ್ರಿ ಮಂತ್ರ ಹೇಳಬೇಕಾಗಿಲ್ಲ ಅವರು, ಕೃಷ್ಣಾರ್ಪಣ ದಿಟ್ಟರೆ ಸಾಕು ದೇವರು ತೊಗೊಂಡ್ಬಿಡ್ತಾರಂತೆ. ಹೆಂಗಸರ ನೈವೇದ್ಯ ಕ್ರಮ ಗಂಡಸರಿಂದ ಭಾರಿ ಸುಲಭ ಅಂತೇಳಿ ಹೆಂಗಸರು ನೀವೇ ಮಾಡ್ಕೊಂಡು ಹೋಗಿ ಅಂತ ಗಂಡಸರು ಹೇಳಬಾರ್ದಷ್ಟೇ. ಇವ್ರ ಮನೇಲಿ ಇಲ್ಲದೆ ಹೋದ ಕಾಲಕ್ಕೆ ಆಪತ್ ಕಾಲದೊಳಗೆ ಹೆಂಗಸರು ಹಾಗೆ ಊಟ ಮಾಡ್ಲಿಕ್ಕೆ ಹೋಗಬೇಡಿ, ಮಾಡಿದರೆ ಕೃಷ್ಣಾರ್ಪಣ ದೇವ್ರ ಮುಂದೆ ಹೇಳಿ ಅಂತ ಅರ್ಥ. ಮತ್ತೆ ಈರುಳ್ಳಿ ಬೆಳ್ಳಿ ಇಡಕ್ಕೆ ಹೋಗಬಾರ್ದು, ಮತ್ತೆ ಇನ್ನೊಂದು ಅಪಾಯ. ಮತ್ತೆ ಅದಕ್ಕೋಸ್ಕರ ನಿಷಿದ್ಧವಲ್ಲದ್ದನ್ನು ಇಡಬೇಕು. ಪತ್ರಂ ಪುಷ್ಪಂ ಫಲಂ ತೋಯಂ ವ್ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಶ್ಯಾಮಿ ಪ್ರಯತಾತ್ಮನಃ. ಆ ಮಾತಿಗೆ ಆಚಾರ್ಯ ಭಾಷ್ಯದಲ್ಲಿ ಹೇಳ್ತಾರೆ, ಗೀತಾ ಭಾಷ್ಯದಲ್ಲಿ ಪತ್ರಂ ಪುಷ್ಪಮೆಲ್ಲ ಸರಿನೇ, ಆದರೆ ನತು ಅವಿಹಿತ ಪತ್ರಾದಿ ಭಾಷ್ಯ ಬರೀತಾರೆ. ನಿಷಿದ್ಧ ಪತ್ರಾದಿಗಳನ್ನು ಇಟ್ಟರೆ ದೇವರು ತಗೊಳ್ಳೋದಿಲ್ಲ, ಅದು ವಿಹಿತವಾದದ್ದಾಗಬೇಕೆ ಹೊರತು. ಅದಕ್ಕೆ ದಾಸರು ಪರಮಾತ್ಮ ನೀರು ಅಂತ ಹೇಳಿದ, ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳಿದ. ದಾಸರು ಹೇಳ್ಬೇಕಾದ್ರೆ ನೀರು ಅಂತ ಹೇಳಲಿಲ್ಲ, ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವು ಅಂತ ಕರೆದು. ಪತ್ರ ಅಂದರೆ ಯಾವುದೋ ಅಲ್ಲ, ತುಳಸಿ ಪತ್ರ ಅಂತ ಹೇಳಿದರು. ನೀರು ಅಂದರೆ ಯಾವುದೋ ಅಲ್ಲ, ಗಂಗೋದಕ ಅಂತ ಕರೆದು, ಅಂದರೆ ಶುದ್ಧ ಅಂತ ಅರ್ಥ. ಶುದ್ಧವಾದನ್ನು ದೇವರ ಮುಂದಿಟ್ಟರೆ ಹೆಂಗಸರಿಟ್ಟರು ದೇವರು ಸ್ವೀಕಾರ ಮಾಡ್ತಾನೆ. ಇದು ತುಂಬ ಜನ ಗಮನಿಸಬೇಕು. ಹಿಂದಿನ ಕಾಲಕ್ಕೆ ಗಂಡಸರು ಮನೆಯಲ್ಲಿ ಹೋದ ಕಾಲಕ್ಕೆ ಮನೆಯಲ್ಲಿ ಅಗ್ನಿಹೋತ್ರ ನಿಲ್ಲಬಾರದು ಅಂತ ಹೇಳಿ ಪುರಾಣದಲ್ಲಿ ಹೇಳ್ತಾರೆ. ಹೆಂಗಸರೇನೆ ಒಂದಿಷ್ಟು ಅನ್ನ ತುಪ್ಪ ತಗೊಂಡು ಕೃಷ್ಣಾರ್ಪಣ ದೇವ ಹಾಕಿಬಿಡಬೇಕಂತೆ, ಮಂತ್ರಗಿಂತ್ರ ಬೇಕಾಗಿಲ್ಲ, ಅಷ್ಟಕ್ಕೆ ಅಗ್ನಿ ರಕ್ಷಣೆ ಆಗುತ್ತೆ ಅಂತ ಹೇಳ್ತಾರೆ. ಅಂತಹ ಹೊತ್ತೇನೆ ನೈವೇದ್ಯವನ್ನು ಬಿಡೋ ಕಾರಣ ಇಲ್ಲ. ಎಷ್ಟೋ ಜನಗಳು ಸಂಪ್ರದಾಯಸ್ಥರ ಮನೆಯಲ್ಲೇ ಇವತ್ತು ಯಜಮಾನರು ಊರಲ್ಲಿಲ್ಲ, ನೈವೇದ್ಯ ಇಲ್ಲ, ಬೇಕಾದ ಮಾಡಿ ಅಂದ್ಬಿಡ್ತಾರೆ, ಮುಗಿದೋಯ್ತಲ್ಲ ಕತೆ. ಬೇಕಾದಂದ್ರೆ ಗೊತ್ತಲ್ಲ, ಈರುಳ್ಳಿ ಬಂದಿರಕಾಯಿಗಳೇ ಬೇಕಾಗಿಬಿಡುತ್ತೆ ಅವಾಗ. ಅದೆಲ್ಲ ಮಾಡಬಾರ್ದು. ಮನೆಯಲ್ಲಿ ಇಲ್ಲದೆ ಹೋದ ಕಾಲಕ್ಕೂ ಕೂಡ ಧರ್ಮ ಅಂದರೆ ಧರ್ಮನೇ, ಊರಲ್ಲಿರಲಿ ಬಿಡಲಿ ಯಾರಿರಲಿ ಬಿಡಲಿ, ದೇವರಿಗೆ ಪ್ರಿಯವಾದದ್ದನ್ನೇ ಮಾಡಬೇಕು. ಅದನ್ನೆಲ್ಲ ವಿಪ್ರ ಪತ್ನಿಯರ ಪ್ರಸಂಗದಲ್ಲಿ ಕಾಣುತ್ತೇವೆ. ಎಂತಹ ಕಾಳಿಯ ಮಥನದ ಕಥೆ, ಗೋವರ್ಧನೋದ್ಧಾರದ ಕಥೆ ಅದು. ಒಂದು ಗೋವರ್ಧನ ಉದ್ಧಾರವನ್ನು ಕೃಷ್ಣ ಮಾಡಿದ. ಯಾರು ಗೋವುಗಳನ್ನು ವರ್ಧನ ಮಾಡ್ತಾರೋ ಕೃಷ್ಣ ಅವ್ರ ಮೇಲೆತ್ತಾನೆ ಅಂತ ಅರ್ಥ. ವಾದಿರಾಜ ಸ್ವಾಮಿಗಳು ಅರ್ಥ ಬರೀತಾರೆ ರುಕ್ಮಿಣಿ ವಿಷಯದೊಳಗೆ. ಗೋವರ್ಧಕರನ್ನು ಕೃಷ್ಣ ಮೇಲೆತ್ತಾನೆ. ಇವತ್ತು ಗೋವರ್ಧಕರ ಕಾಲ ಅಲ್ಲ, ಇದು ಗೋಹಂತಕರ ಕಾಲ. ಇದು ಒಂದು ದಿವಸಕ್ಕೆ 3,000 ಗೋವುಗಳನ್ನು ಕೊಲ್ತಾರಂತೆ ಬೆಂಗಳೂರೊಳಗೆ. 3,000 ಗೋವು ನೆನ್ಬಿಟ್ಕೊಡಿ, ಅದೇ ಒಂದು ಕರ ಹಾಕಿದ ಗೋವನ್ನು. ಮತ್ತೆ ಎಳೆ ಈ ಹೇಳ್ತಾರಲ್ಲ, ಎಳೆ ಹಿರೇಕಾಯಿ ಎಳೆ ಸೌತೆಕಾಯಿ ಇದ್ದಾಗೆ ಎಳೆ ಕರುಗಳನ್ನು ಎಳೆ ಹಸುಗಳನ್ನು ತಿಂತಾರಂತೆ. ಎಂಥ ಪಾಪಿಗಳಿರ್ಬೋದು. ಇಲ್ಲಿ ಗೋವರ್ಧಕನ ಎತ್ತಾನೆ, ಅವ್ರನ್ನ ತುಳಿತಾನೆ. ತಾನಹಂ ದ್ವಿಷದ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಂ ಯಜಶ್ರಮ ಶುಭಾನ್ ಅಸುರೀಶ್ವೇವ ಯೋನಿಷು. ಈ ಮಾತು ಅರ್ಥ ಮಾಡಿಕೊಂಡು ಒಳ್ಳೆ ಪೂರ್ವವಾದ ವ್ರತದ ಕಾಲ ಇದು. ಸಾವಿರ ವ್ರತ ಮಾಡಬಹುದು. ಗೋಪುಗಳಿಗೆ ಒಂದಿಷ್ಟು ಇದನ್ನು ಕೊಡಿ, ಗೋಗ್ರಾಸ ಕೊಡಿ, ಕೊನೆ ಪಕ್ಷ ಗೋಗ್ರಾಸ ಕೊಡಿ ಅಂತ ಶಾಸ್ತ್ರ ಹೇಳಿದರೆ ಗೋವನ್ನೇ ಗ್ರಾಸ ಮಾಡ್ಕೊಂಡು ತಿಂದು ಹಾಕಿಬಿಡ್ತಾರೆ. ಗೋವನ್ನೇ ಗ್ರಾಸ ಅದಲ್ಲ, ಗೋವಿಗೆ ಗ್ರಾಸ ಕೊಡಿ. ಗ್ರಾಸ ಅಂದರೆ ಒಂದು ಮುಷ್ಟಿ ಅಂತ ಅಷ್ಟೇ ಅಂತ. ಒಂದು ಮುಷ್ಟಿ ಹುಲ್ಲು ಕೊಡಿ. ಗವಾಂತು ಯವಸಾದಿನ ಏಕಾಸ್ಕಂದಲ್ಲಿ ಹೇಳ್ತಾರೆ. ಒಂದಿಷ್ಟು ಬಿಟ್ಟು ಒಂದಿಷ್ಟು ಹುಲ್ಲು ಕೊಡಿ, ಒಂದು ನೀರು ಕೊಡಿ, ಸಾಕದು. ಅಷ್ಟು ಖುಷಿ ಪಡುತ್ತೆ ಒಂದು ಗೋವು ತೃಪ್ತಿ ಪಟ್ಟರೆ. ಒಂದು ಗೋವು ತೃಪ್ತಿ ಪಡೋದಲ್ಲ, 33 ಕೋಟಿ ದೇವತೆಗಳ ಸನ್ನಿಧಾನ ಅದರಲ್ಲಿರೋದ್ರಿಂದ ಅಷ್ಟು ಜನ ತೃಪ್ತರಾಗಿ ಬಿಡ್ತಾರೆ. ಇನ್ನು ಹೇಳ್ತಾರೆ, ಶತಪ್ರಸ್ಥ ಬ್ರಾಹ್ಮಣ ಭೋಜನದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಒಂದು ಗೋವಿಗೆ ಒಂದು ಹಿಡಿ ಹುಲ್ಲು ಅಥವಾ ಒಂದಿಷ್ಟು ಅಕ್ಕಿ, ಒಂದು ಮುಷ್ಟಿ ಅಕ್ಕಿ, ಒಂದಿಷ್ಟು ಬೆಲ್ಲ ಕೊಟ್ಟರೆ 100 ಜನ ಬ್ರಾಹ್ಮಣರಿಗೆ, ಅದು ಬ್ರಾಹ್ಮಣರು ಅಂದರೆ ನಿಜವಾದ ಬ್ರಾಹ್ಮಣರಿಗೆ, ಮತ್ತೆ ಅವರಿಗೆ ಹೊಟ್ಟೆ ತುಂಬ ಅನ್ನ ಹಾಕಿದಷ್ಟು ಪುಣ್ಯ, 100 ಜನಕ್ಕೆ ಹಾಕಿದ ಪುಣ್ಯ ಬರುತ್ತೆ. ಎಷ್ಟು ಶಕ್ತಿ ಇದೆ ಗೋದಿದ್ದಕ್ಕೆ. ಇದು ಕೇಳಿ ಈ ರೀತಿ ಮಾಡಬಾರದು, ಮತ್ತೆ ಬ್ರಾಹ್ಮಣ ಭೋಜನ ಕ್ಯಾನ್ಸಲ್ ಮಾಡಿಬಿಟ್ಟು ಬರೀ ಗೋಗ್ರಾಸ ಕೊಟ್ಟು ಕಳಿಸಿಬಿಡೋದು, ಅದಲ್ಲ. ಅದನ್ನು ಮಾಡಿ ಇದನ್ನು ಮಾಡಿ, ಎರಡು ಕಡೆ ದೇವರು ಸ್ವೀಕಾರ ಮಾಡ್ತಾನೆ. ಗೋ ಬ್ರಾಹ್ಮಣ ಹಿತಾಯಚ, ಗೋಹಿತಾಯಚ ಬ್ರಾಹ್ಮಣ ಹಿತಾಯಚ ದೇವರಾದ್ದರಿಂದ ನಾವು ಧರ್ಮಾನುಸರಣೆ ಕಲಿಯುಗದಲ್ಲಿ ಭಾರಿ ಸುಲಭ, ಪುಣ್ಯನೂ ಭಾರಿ ಜಾಸ್ತಿ, ಕಳ್ಕೊಂಡ್ಬಿಡ್ತೇವೆ ಅಷ್ಟೇ. ಅದು ಎಷ್ಟು ಸುಲಭ ಸಾಧನೆ ಮಾಡಬಹುದು. ಕೃಷ್ಣ ಅದನ್ನು ತೋರಿಸ್ಲಿಕ್ಕೇನೆ ಗೋಪಾಲಕನಾಗಿ ಅವತಾರ ಮಾಡಿ ತೋರಿಸ್ತಾರೆ. ಗೋಪಾಲಕ ಅಂದರೆ ಒಂದರ್ಥದಲ್ಲಿ ಗೋವುಗಳನ್ನು ಪಾಲನೆ ಮಾಡೋದು. ಇದರ ಗೋ ಅಂದರೆ ಶಾಸ್ತ್ರಪಾಲಕ. ಅನಾಕುಲಂ ಗೋಕುಲಂ ಉಲ್ಲಾಲಾಸ ಯತ್ಪಾಲಿತಂ ನಿತ್ಯ ಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣ ರಮಣಪ್ರಿಯಾಯ. ಸುಮಧ್ವ ವಿಜಯದ 2ನೇ ಶ್ಲೋಕದಲ್ಲೇನೆ ಗೋಕುಲ ಶಬ್ದಕ್ಕೆ 2 ಅರ್ಥದಲ್ಲಿ ಆ ಮಾತನ್ನು ಹೇಳಿದ್ದಾರೆ. ಅಲ್ಲಿಂದ ಮುಂದೆ ಕಂಸನ ಸಂಹಾರದ ಪ್ರಸಂಗ. ಕೃಷ್ಣ ಧೀರಾಜಾಲವಾಗಿ ಯಾವ ಕಂಸ 3 ಲೋಕಗಳಿಗೆ ಹಿಂಸಕನಾಗಿದ್ದ ಅವನನ್ನು ಕೃಷ್ಣ ಬರೀ ಕೈಯಿಂದ ಕೊಲ್ತ ನೆನಪಿರಬೇಕು. ಕೃಷ್ಣನಿಗೆ ಆಗ 10 ವರ್ಷ ತುಂಬಿತ್ತು. 11ನೇ ವರ್ಷ ನಡೆಯುತ್ತೆ ಕೃಷ್ಣನಿಗೆ. 11ನೇ ವರ್ಷ ಬೆಟ್ಟ ಎತ್ತಿದಾಗ 8 ವರ್ಷ ಕೃಷ್ಣನಿಗೆ. ಗೋವರ್ಧನ ಗಿರಿ ಎತ್ತಿದಾಗ 8 ವರ್ಷ. ಉದ್ಧರಣೆ ಎತ್ತ ಕೊಲ್ತಾನೆ ಹುಡುಗರಿಗೆ, ಬೆಟ್ಟ ಅಲ್ಲ, ಸಂಧಾನೆ ಮಾಡೋದಿಲ್ಲ, ಆಗಿರ್ತಾನೆ ಪಾಪ. ಬೆಟ್ಟ ಎತ್ತಾನೆ ಕೃಷ್ಣ ಅಂತ ಆಗ ಅಹಂ ಬ್ರಹ್ಮಾಸ್ಮಿ ಅಂದರೆ ಕೃಷ್ಣನಿಗೆ ಅನ್ವಯಿಸುತ್ತೆ. ಕಂಡವರೆಲ್ಲ ಆ ಮಾತು ಹೇಳೋದು ಸಾಧ್ಯವೇ ಇಲ್ಲ. ಏನು ಶಕ್ತಿ ಕೃಷ್ಣನ ಶಕ್ತಿ ಅದು. ಮುಂದೆ ಕಂಸನ ಸಂಹಾರವಾದ ಮೇಲೆ ಗುರುಪುತ್ರ ಸತ್ತೋಗಿರ್ತಾನೆ, ಎಂದೋ ಸತ್ತಿರ್ತಾನೆ. ಕೃಷ್ಣ ಅವನು ಬದುಕಿಸಿ ತೋರಿಸ್ತಾನೆ. ಮತ್ತು ವಾದಿರಾಜರು ರಾಯರಂಥವರೇ ಭಗವದ್ಭಕ್ತರೇ, ಸತ್ತವನ್ನು ಬದುಕಿಸಿ ತೋರಿಸಿರ್ಬೇಕಾರೆ ಏನು ಕೃಷ್ಣ ಕೇಳಬೇಕಾ? ಬದುಕಿಸಿ ತೋರಿಸ್ತಾನೆ. ರಾಮರೂಪದೊಳಗೆ ಆ ಇಂದ್ರಜಿತ್ತು ಬಿಟ್ಟ ಬಾಣಕ್ಕೆ 100 ಕಪಿಗಳು ಸತ್ತು ಬಿದ್ದಿರ್ತಾರೆ. ರಾಮದೇವರು ವಿಜ್ಞಾನಾಸ್ತ್ರವನ್ನು ಬಿಟ್ಟರಂತೆ ಎಲ್ಲ ಎದ್ದು ಕೂತು ಬಿಟ್ಟರು. 100 ಕಪಿಗಳ ಒಂದು ಕ್ಷಣದಲ್ಲಿ ರಾಮದೇವರು ಬದುಕಿಸ್ತಾರೆ. ಇಲ್ಲಿ ಒಂದ್ಸರ್ತೆ ಮೃತಪುತ್ರ ಗುರುವಿನು ಅವನು ಬದುಕಿಸ್ತ, ದೇವಕಿಯ ಮೊದಲ 6 ಪುತ್ರ ಅವರು ಬದುಕಿಸ್ತ, ಹೀಗೆಲ್ಲ ಸತ್ತವನ್ನು ಬದುಕಿಸ್ತಾ ಬದುಕಿಸ್ತಾ ತಾನು ಸಾಕ್ಷಾತ್ ನಾರಾಯಣ ಅನ್ನೋದನ್ನು ಯೋಗಕ್ಕೆ ಹೇಳಿಕೊಡ್ತಾನೆ. ಜರಾಸಂಧನನ್ನು 18 ಬಾರಿ ಯುದ್ಧಕ್ಕೆ ಬರ್ತಾನೆ ಜರಾಸಂಧ. ಪ್ರತಿ ಸತ್ಯ ಕೂಡ 23 ಅಕ್ಷೋಹಿಣಿ ಸೈನ್ಯ ತರೆದಿರ್ತಾನ. ಪ್ರತಿ ಬಾರಿ 23 ಅಕ್ಷೋಹಿಣಿ ಸೈನ್ಯ. ಪಾಂಡವ ಕೌರವರ ಒಟ್ಟು ಸೈನ್ಯ ಇದ್ದಿದ್ದು 18 ಅಕ್ಷೋಹಿಣಿ. ಇವನು ಒಬ್ಬನೇ 23 ಅಕ್ಷೋಹಿಣಿ ತರ್ತಿದ್ದಾನೆ, ನೆನಪಿರಲಿ. 18 ಸರ್ತಿ ತರ್ತಾನೆ. ಎಂಥ ಮಹಾರಾಕ್ಷಸ ಇರಬೇಕು ಅಂಥವನನ್ನು ಕೃಷ್ಣ 18 ಸರ್ತಿಯನ್ನು ಕೂಡ ಅವನ್ನ 3 ಆಗ್ತಾನೆ ಬಿಟ್ಟು ಎಲ್ಲ ಸೈನ್ಯ ಕೊಂದಾಗ್ತಾ ಇರ್ತಾನೆ. ಅದಕ್ಕೆ ಭೂಭಾರೋತ್ತಾರಣಾಯಚ. ಭೂಭಾರ ಎಷ್ಟಿತ್ತು ಜರಾಸಂಧನ ಫಾಲೋ ಮಾಡೋದು ಅಂದರೆ ಪರಮ ಪಾಪಿಗಳು ಅಂತ ಅರ್ಥ. ಅವನ್ನೆಲ್ಲ ಕೃಷ್ಣ ಸಂಹಾರ ಮಾಡ್ತಾನೆ. ಅದರಲ್ಲಿ ಕೆಲವು ಅಪವಾದಗಳಿದ್ದವು. ದ್ರುಪದ ರಾಜ, ವಿರಾಟ ರಾಜ ಎಲ್ಲ ಜರಾಸಂಧನ ಹಿಂದೆ ಕೃಷ್ಣ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ, ನೆನ್ಪಿಟ್ಕೊಳ್ಳಿ. ಎಷ್ಟು ವರ ಇತ್ತು ಗೊತ್ತ ಜರಾಸಂಧನಿಗೆ? ಬ್ರಹ್ಮದೇವರ ವರ, ರುದ್ರದೇವರ ವರ, ದುರ್ವಾಸರ ವರ, ಚಂಡಕೌಶಿಕರ ವರ, ಇಷ್ಟು ವರ ಇಟ್ಟುಕೊಂಡು ಅಷ್ಟು ಗೋಳಾಡಿಸ್ತಿರ್ತಾರೆ ಜನಗಳನ್ನೆಲ್ಲ. ಕೃಷ್ಣ ಕೊನೆಗೂ ಅವನನ್ನು ತಾನು ಸಂಹಾರ ಮಾಡೋದಿಲ್ಲ, ಭೀಮಸೇನ ದೇವರ ಕೈಲಿ ಸಂಹಾರ ಮಾಡಿಸ್ತಾನೆ. ಯಾಕೆಂದರೆ ಶಿವಭಕ್ತಾಗ್ರೇಸರ ಅವನು, ತನ್ನ ಭಕ್ತಾಗ್ರೇಸರ ಭೀಮ. ಅದಕ್ಕೆ ವಿಷ್ಣು ಭಕ್ತಾಗ್ರೇಸರನಾದ ಭೀಮನಿಂದ ಶಿವಭಕ್ತಾಗ್ರೇಸರನಾದ ಜರಾಸಂಧನ ಹನನ ಆಗಬೇಕು ಅಂತ ಕೃಷ್ಣ ಅವನನ್ನು ತಾನು ಕೊಲ್ಲೋದಿಲ್ಲ. ಜರಾಸಂಧ ಕೊನೆಗೂ ಕೂಡ ಭೀಮಸೇನ ದೇವರಿಂದ ಹತನಾಗ್ತಾನೆ. ಭೀಮಸೇನ ದೇವರು ಕಷ್ಟಪಟ್ಟು ಕೊಲ್ಲೋದಿಲ್ಲ, ಲೀಲಾಜಾಲವಾಗಿ. ನರ್ಮಣ ನಿರ್ಮಮಾತ ಅಂತ ಹೇಳ್ತಾರಲ್ಲ ಹಾಗೆ, ನಿರ್ಮೃದ್ಧನ್ ಅತ್ಯಯತ್ನಂ ವಿಜರವರ ಜರಾಸಂಧ ಕಾಯಾಸ್ತಿ ಸಂಧೀನ್ ಯುದ್ಧೇ ತ್ವಂ ಸ್ವಧ್ವರೇವ ಪಶುಮಿವ ದಮಯನ್ ವಿಷ್ಣುಪಕ್ಷ ದ್ವಿಡೀಶಂ ಯಾವತ್ ಪ್ರತ್ಯಕ್ಷಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿ ಥಾಸೌ ತಾವತ್ಯಾ ಯೋಜಿ ದೃಪ್ತ್ಯಾ ಕಿಮು ವದ ಭಗವನ್ ರಾಜಸೂಯಾಶ್ವ ಮೇಧೇ. ವಾಯುಸ್ಥಿತಿ ಹೇಳುವವರಿಗೆ ದೊಡ್ಡ ಘಟ್ಟ ಜರಾಸಂಧನ ವಧೆ ಅಂದರೆ ಭೂಭಾರ ಹಾರಿಣೋ ವಿಷ್ಣೋ ಪ್ರಧಾನಾಂಗಂ ಹಿ ಮಾರುತಿ ಮಾಗಧಾದಿವಧಾದೇವ ದುರ್ಯೋಧನ ವಧಾದಪಿ ಅಂತ ಆಚಾರ್ಯ ನಿರ್ಣಯದಲ್ಲಿ ಹೇಳ್ತಾರೆ. 2 ದೊಡ್ಡ ಘಟ್ಟ, ದುರ್ಯೋಧನ ವಧೆ ಒಂದು, ಜರಾಸಂಧ ವಧೆ ಒಂದು. ಎರಡನ್ನೂ ಮಾಡಿದ್ದು ಭೀಮಸೇನ, ಮಾಡಿಸಿದ್ದು ಕೃಷ್ಣ. ಅದಕ್ಕೆ ಕೃಷ್ಣ ಸರ್ವೋತ್ತಮ, ಭೀಮ ಜೀವೋತ್ತಮ ಅಂತ ಅರ್ಥ. ಇನ್ನು ಅನೇಕ ಮಹಿಮೆಗಳನ್ನು ವರ್ಣನೆ ಮಾಡ್ತಾ ಸುಧಾಮನ ಕಥೆ ಹೇಳ್ತಾರೆ. ಸುಧಾಮನ ಕಥೆ ಅಂತೂ ವಿಚಿತ್ರವಾದ ಕಥೆ ಅದು. ಅಂತ ಮುಂದೆ ಮಂಗಳ ದಿವಸ ಪ್ರಸಂಗ ಬಂದರೆ ನೋಡೋಣ ಅಂತ ಹೊತ್ತಾಗಿ ಬಿಡುತ್ತೆ. ಯಾಕಂದ್ರೆ ಇದಕ್ಕೆ ಹೋಗ್ಬೇಕು ನಾವು, ಇನ್ನು ದ್ವಾದಶ ಸ್ಕಂದ ಶುರು ಮಾಡಬೇಕು ಆದಷ್ಟು ಬೇಗ. ಅದೇ ಕೆಲಸಗಳನ್ನು ಮಾಡಿ ಕೊನೆಗೆ ತಾನು ಕೃತ್ವಾ ದೈತ್ಯವಧಂ ಕೃಷ್ಣ ಸರಾಮೋ ಯದುಭಿರ್ವೃತ ಭುವೋ ಅವತಾರಯನ್ ಭಾರಂ ಯವಿಷ್ಠಂ ಜನಯನ್ ಕಲಿ. ಜವಿಷ್ಠಂ ಅಂತ ಪಾಠಾಂತರವನ್ನು ವಿಜಯತ ದಿವಸ ಉಲ್ಲೇಖ ಮಾಡುತ್ತೆ. ಯವಿಷ್ಠಂ ಜವಿಷ್ಠಂ ಎರಡು ಪಾಠ ಅಂದರೆ ಈ ದುರ್ಯೋಧನಾದಿ ಮಹಾ ದೈತ್ಯರ ಭಾರವನ್ನು ಹರಣ ಮಾಡೋದಕ್ಕೋಸ್ಕರವಾಗಿ ಕೃಷ್ಣ ಸ್ವತಃ ತಾನು ಸಾರಥಿಯಾಗಿ ಕೂತು ಸಂಹಾರ ಮಾಡಿಸಿಬಿಡ್ತಾನೆ. ಇನ್ನು ಕೊನೆಗೆ ಒಂದು ಭಾಗ ಉಳ್ಕೊಂಡು ಯಾವುದು ಅಂದರೆ ಯಾದವರೇ ಇದ್ದಾರೆ, ಕೋಟಿಗಟ್ಟಲೆ ಯಾದವರಿದ್ದಾರಂತೆ. ಯಾದವರ ಸಂಖ್ಯೆ ಎಷ್ಟು ಅಂತ ಭಾಗವತ ಪುರಾಣ ಹೇಳುತ್ತೆ, ಕೇಳಿದರೆ ನಮಗೆ ತಲೆ ತಿರುಗಿ ಹೋಗ್ಬೇಕಷ್ಟು ಸಂಖ್ಯೆ ಹೇಳ್ತಾರೆ. ಯಾದವ್ರ ಒಟ್ಟು ಸಂಖ್ಯೆ ಹೇಳೋದು ಭಾರಿ ಕಷ್ಟ. ಆ ದ್ವಾರಕೆಯಲ್ಲಿ ಎಷ್ಟು ಜನ ಆಚಾರ್ಯರಿದ್ದರು ಅಂತ ಹೇಳ್ತಾರೆ. ಆಚಾರ್ಯರು ಅಂದರೆ ಉಪಾಧ್ಯಾಯರು, ಪಾಠ ಹೇಳೋ ಆಚಾರ್ಯ ಎಷ್ಟು ಜನ ಇದ್ದರು ಅಂದರೆ 3,16,000 ಇದ್ದರು. ನೆನಪಿಟ್ಕೊಳ್ಳಿ, ಇಡೀ ನಮ್ಮ ಇಂಡಿಯಾದಾಗ ಅಷ್ಟು ಜನ ಇಲ್ಲಿ ಓದ್ತಿರೋ ದಿವಸ. ಬರೀ ದ್ವಾರಕ್ಕೆ ಒಂದರಲ್ಲಿ 3,16,000 ಜನ ಪಾಠ ಹೇಳೋ ಆಚಾರ್ಯರುಗಳಿದ್ದರು. ಇನ್ನು ಜನ ಎಷ್ಟಿರಬೇಕು ಯೋಚನೆ ಮಾಡಿ, ಅಷ್ಟು ಜನಗಳಿದ್ದ ದೊಡ್ಡ ದ್ವಾರಕೆಯದು. ಯಾದವರು ಲಕ್ಷೋಪಗಟ್ಟಲೆ ಜನ ಇದ್ದಾರೆ, ಅಷ್ಟು ಕೃಷ್ಣನ ಮಕ್ಕಳೇ ಇದ್ದಾರೆ ಗೊತ್ತಲ್ಲ. 16,108 ಹೆಂಡಂದರಿಗೆ ಒಬ್ಬ, ಒಂದು 10 ಗಂಡು ಒಂದು ಹೆಣ್ಣು, ಒಬ್ಬೊಬ್ಬರಲ್ಲೂ ಕೂಡ 10 ಗಂಡು ಒಂದು ಹೆಣ್ಣು. ಅಂದಮೇಲೆ ಹೆಣ್ಮಕ್ಳ ಸಂಖ್ಯೆ 16,108 ಆಯಿತು. ಅದು ಅಳಿಯಂದ್ರು ಅಷ್ಟು ಜನ ಆದರು, ಮತ್ತೆ ಅಷ್ಟು ಜನ ಅಳಿಯಂದ್ರು, ಪ್ಲಸ್ 10 ಜನ ಗಂಡು ಮಕ್ಕಳು, ಅವರಿಗೆ ಸೊಸೆಯಂದ್ರು, ಮತ್ತೆ ಮಕ್ಕಳು. ಎಷ್ಟು ಕೃಷ್ಣನ ಸಂಸಾರನೇ ಭಯಂಕರ ದೊಡ್ಡದಾಗಿದೆ. ಇನ್ನು ಉಳಿದರಲ್ಲಿ ಸೇರಿಸ್ಬಿಟ್ಟು ಎರಡು ದೊಡ್ಡದಿದೆ. ಭೂಭಾರ ಅಂದರೆ ಎರಡು ಭಾಗ. ಒಂದು ಭಾಗ ದುಷ್ಟರನ್ನು ಸಂಹಾರ ಮಾಡೋದು, ದುಷ್ಟರ ಸಂಹಾರಕ್ಕೋಸ್ಕರವಾಗಿ ಭಗವಂತನ ಸೇವೆಗೋಸ್ಕರ ಅವತಾರ ಮಾಡಿರ್ತಾರಲ್ಲ ಅವರನ್ನು ವಾಪಸ್ ಕಳಿಸ್ಬೇಕು. ಆಮೇಲೆ ದೊಡ್ಡ ಸಮಾರಂಭದಲ್ಲಿ ತುಂಬ ಜನ ಬಡಿಸಿಬಿಡ್ತಾರೆ. ಬಡಿಸೋರಿಗೆ ಒಂದು ಪಂಕ್ತಿ ಆಗಬೇಕಲ್ಲ, ಆಮೇಲೆ ಆ ರೀತಿ ಅಷ್ಟೇ 100 ಜನ ಬಡಿಸೋ ವ್ಯವಸ್ಥೆ ಆಗಬೇಕಲ್ಲ ಪುನಃ. ಆ ರೀತಿಯಲ್ಲಿ ಬಂದವರು, ನಮ್ಮ ಗೆಸ್ಟ್ಗಳು ಬಂದಿರ್ತಾರೆ ಅವ್ರನ್ನ ಕಳಿಸ್ಕೊಡ್ಬೇಕು. ಆಮೇಲೆ ತಮ್ಮ ಅತಿ ಆತ್ಮೀಯರು ಕಳಿಸೋಕೆ ಹೋಗಿರ್ತಾರೆ ಅವ್ರನ್ನೂ ವಾಪಸ್ ಕಳಿಸ್ಬೇಕು. ಆಮೇಲೆ ಸಜ್ಜನರನ್ನು ವಾಪಸ್ ಕಳಿಸ್ಬೇಕಾಗಿ ಕೃಷ್ಣ ಏನು ಮಾಡ್ತಾನೆ ಈಗ? ಯಾದವರೆಲ್ಲ ಸಾಯ್ಬೇಕು. ಹೇಗೆ ಸಾಯ್ಬೇಕು ಅವರನ್ನು? ಬೇರೆಯವರು ಕೊಂದುಬಿಟ್ರೆ ಕೃಷ್ಣನ ಕಡೆಯವರನ್ನು ಯಾರೋ ಕೊಂದರು ಅಂತಾಗತ್ತೆ, ಅದು ಕೃಷ್ಣನಿಗೆ ಅಪಕೀರ್ತಿ, ಅದಾಗಬಾರದು. ಇನ್ನು ಕೊಲ್ಲದೆ ಹಾಗೆ ಉಳ್ಕೊಂಡು ಬಿಟ್ರೆ ಭೂಭಾರ ನಾಶವಾಗೋದಿಲ್ಲ, ಮತ್ತವ್ರು ಯಾದವರ ಸಾಧನೆ ಮುಗಿದಿದ್ದು ವಾಪಸ್ ಹೋಗಬೇಕು ಅವರು. ಇನ್ನು ಅನೇಕ ಕಾರಣ ಇದೆ, ಅದೆಲ್ಲ ಬೇಡ. ಈಗ ಮತ್ತೆ ಹೇಗೆ ಹೋಗ್ಬೇಕು ಅವರೀಗ? ಕೃಷ್ಣ ಏನು ಮಾಡ್ತಾನೆ, ಅವರವರೇ ಹೊಡೆದಾಡ್ಕೊಂಡು ಹೋಗಲಿ ಅಂತ ಮಾಡಿಬಿಟ್ಟ. ಅವರನ್ನು ಹೊಡೆದಾಡ್ಕೊಂಡು ಹೋಗಲಿ, ಅದು ಕೂಡ ಏನು ಮಾಡ್ತಾರೆ? ಯವಿಷ್ಠಂ ಜನಯನ್ ಕಲಿ. ಸಾಂಬನಿಗೆ ಕೃಷ್ಣನ 16,108 ಹೆಂಡಂದಿರಲ್ಲಿ ಅಷ್ಟ ಮಹಿಷಿಯರು, ಅವರಲ್ಲಿ ಜಾಂಬವತಿ ಒಬ್ಬಳು, ಅವಳ ಮಗನೇ ಸಾಂಬ, ಅವನು ಮನ್ಮಥನ ಅವತಾರ, ಭಾರಿ ಸುಂದರ. ಅವನು ಹೆಣ್ವೇಷ ಹಾಕಿಬಿಟ್ರಂತ, ಅವನಿಗೆ ಹೆಣ್ವೇಷ, ಅದು ಗರ್ಭಿಣಿಯ ವೇಷ ಬೇರೆ. ಎಲ್ಲ ಬ್ರಾಹ್ಮಣರ ಪಿಂಡೋದ್ಧಾರ ಅಂತ ಒಂದು ಸ್ಥಳಕ್ಕೆ ಹೋಗಿರ್ತಿ, ಇವತ್ತಿಗೂ ಪಿಂಡಾರಕ ಕ್ಷೇತ್ರ ಇದೆ, ಅಲ್ಲಿಗೆ ಹೋಗಿದ್ರಂತೆ ಇವರೆಲ್ಲ ಕೂಡ. ಅಲ್ಲಿ ಋಷಿಮುನಿಗಳಿಗೆ ಬರ್ತಾರೆ, ಕಶ್ಯಪಾದಿಗಳು ಬರ್ತಾರೆ, ಅವ್ರ ಮುಂದೆ ಇವರು ಸುಮ್ಮನೆ ಚೇಷ್ಟೆಗೋಸ್ಕರ ತೋರಿಸ್ತಾರೆ. ಇವಳು ಯದುಕುಲದ ಸ್ತ್ರೀ, ಚೊಚ್ಚಲ ಬಸರಿ, ಇವಳು ಗಂಡು ಹಡಿತಾಳೋ ಹೆಣ್ಣು ಹಡಿತಾಳೋ ಹೇಳಿ ಅಂತ ಕೇಳಿದ್ರಂತೆ. ಋಷಿಗಳು ಪಾಪ ನೋಡಿದ್ರಂತೆ, ಅವ್ರಿಗೇನು ಸ್ಕ್ಯಾನಿಗೇನು ಏನೂ ಬೇಕಾಗಿಲ್ಲ, ಅವ್ರಿಗೆ ಕಣ್ಣು ನೋಡಿದ್ರೆ ಕಣ್ಣಿ ನೋಡಿದ್ರೆ ಸಾಕಂತೆ. ತಕ್ಷಣ ಅರ್ಥ ಆಗಿಬಿಡ್ತಿದ್ದು, ಮೋಸ ಅಂತ ಅರ್ಥ ಆಯ್ತು ಅವ್ರಿಗೆ, ಮೋಸ ಮಾಡ್ತಿದ್ದಾರೆ. ಇವಳು ಹೆಣ್ಣು ಅಲ್ಲ, ಗರ್ಭಿಣಿಯವನಲ್ಲ, ಗಂಡು ಇವಳು, ಇವಳನ್ನು ಸುಮ್ಮನೆ ಕೆಡ್ತಿದ್ದಾರೆ ಅಂತ ಹೇಳಿ ತಕ್ಷಣ ಶಾಪ ಕೊಡ್ತಾರೆ. ಏನು ಹೇಳ್ತಾಳೆ ಅಂತ ಕೇಳಿದ್ರ, ಜನಯಿಷ್ಯತಿ ಓ ಮಂದಾಹ ಮುಸಲಂ ಕುಲ ನಾಶನಂ, ನಿಮ್ಮ ವಂಶ ನಾಶ ಮಾಡ್ತಕ್ಕಂಥ ಒನಕೆ ಹೇರ್ತಾಳೆ ಅಂತ ಹೇಳಿದ್ರೆ ನೋಡ್ತಾರೆ. ಆಗಲೇ ಒನಕೆ ಬಂದುಬಿಟ್ಟಿತ್ತಂತೆ, ಋಷಿಗಳ ಶಾಪ ಎಷ್ಟು ಗೊತ್ತಾ ಅದು, ಅದಕ್ಕೆ ಹೇಳ್ತಾರೆ. ಎಂದೂ ಕೂಡ ಋಷೀಣಾಂ ಪುನರಾಧ್ಯಾನಾಂ ವಾಚಮರ್ಥೋನು ಧಾವತಿ. ದೊಡ್ಡವ್ರ ಮಾತು ಅಂದ್ರೆ ಮಾತೆ, ಅವ್ರ ಮಾತು ನಡೀಲೇಬೇಕು. ಒಳ್ಳೇದು ಹೇಳಿದ್ರೆ ನಡಿಬೇಕು, ಕೆಟ್ಟದ್ದು ಹೇಳಿದ್ರೆ ನಡಿಬೇಕಂತ. ಅದಕ್ಕೋಸ್ಕರ ಒಳ್ಳೆ ಮಾತು ಬರೋ ಹಾಗೇನೆ ನಾವು ಬದುಕಬೇಕೇ ಹೊರತು ಕೆಟ್ಟ ಮಾತು ಬರೋ ಹಾಗೆ ಬದುಕಬಾರದು. ನಮಗೆ ಬೇಕಾದ್ರೆ ಕೆಟ್ಟ ಮಾತು ಆಡ್ಕೊಳ್ಳಿ, ನಾವು ಆಡಬಾರ್ದು ಅಂತ ಹೇಳ್ತಾರೆ. ಇದು ವಿಶೇಷ. ಭಾಗವತಲ್ಲೇ ಭಗವಂತ ಕೃಷ್ಣ ಹೇಳ್ತಾನೆ, ಬ್ರಾಹ್ಮಣ ನಮ್ಮನ್ನು ಬೈಬೋದು ಬೇಕಾದ್ರೆ ನಾವು ತಿರುಗಿ ಬೈಯೋದು ಬೇಡ ಅಂತ ಹೇಳ್ತಾನೆ ಕೃಷ್ಣ. ಬೈದರೆ ಏನಾಗುತ್ತೆ? ನಮ್ಮ ಸಾಧನೆ ಎಲ್ಲ ಕುಂಠಿತವಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಸಿಟ್ಟು ಬಂತು, ಶಾಪ ಕೊಟ್ಟರು, ಹೊರಟೋಗಿಬಿಟ್ರು. ಮುಂದೆ ನೋಡ್ತಾರೆ ಒನಕೆ ಇತ್ತು, ನೋಡಿದರು, ಚೆನ್ನಾಗಿ ಅರ್ಧ ಬಿಟ್ಟು ಅದನ್ನು ಸಮುದ್ರ ಸೇರಿಸಿಬಿಟ್ರು. ಐರಕಗಳಾಗಿ ಬೆಳೀತಂತೆ, ಪ್ರಭಾಸ ಸುತ್ತ ಸೇರಿಸಿದ್ದೆಲ್ಲ ಬೆಳೆದು ಮುಂದೆ ಅವರ ಸಾವಿಗೆ ಕಾರಣ ಆಗುತ್ತೆ. ಕೃಷ್ಣನಿಗೆ ಅದೆಲ್ಲ ಗೊತ್ತು. ವಿಪ್ರರೂಪಿ ಅನ್ಮಮೋದತ ಅಂತ ಹೇಳಿಬಿಡ್ತಾರೆ. ಶಾಪ ಕೊಟ್ಟಿದ್ದು ತಾನೇ, ಬ್ರಾಹ್ಮಣರು ಒಳಗಿದ್ದು ಬಿಟ್ಟು ತಾನೇ ನಡೆಸ್ತಾನೆ, ವಾಪಸ್ ಹೋಗಲೇಬೇಕಲ್ಲ ಇವರು. ಅದಕ್ಕೋಸ್ಕರ ಮುಂದೆ ವಸುದೇವನ ಹತ್ತಿರ ನಾರದ ಮುನಿಗಳು ಬರ್ತಾರೆ. ನಾರದ ಮುನಿ ವಸುದೇವ ಕೇಳ್ತಾನೆ, ಮೋಕ್ಷದ ಹಾದಿ ಯಾವುದು? ವಸುದೇವ ಕೇಳ್ತಾನೆ, ಯಾರು ಗೊತ್ತಾ, ಕೃಷ್ಣನ ನಾ ತಂದೆ ಅನ್ಸ್ಕೊಂಡ ಪುಣ್ಯಾತ್ಮ, ಮೋಕ್ಷದ ಹಾದಿ ಯಾವುದು ಅಂತ ಕೇಳ್ತಾರೆ. ನಾವು ಕೇಳೋದಿಲ್ಲ, ಅದು ಮೋಕ್ಷ ಆಗಿದೆ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ನಾವು ಈಗಾಗಲೇ ಮೋಕ್ಷ ನಮಗೆ ಗ್ಯಾರಂಟಿ ಅಂತ ಅನ್ಕೊಂಡ್ಬಿಟ್ಟಿದ್ದೇವೆ. ವಸುದೇವನಿಗೆ ಎಷ್ಟು ಗ್ಯಾರಂಟಿ ಇರಬೇಕು ಗೊತ್ತಾ? ಎಷ್ಟು ತಪಸ್ಸು ಮಾಡಿದ್ದಾರೆ ಹೇಳ್ತಾರೆ ಇದರೊಳಗೆ, ಕೇಳಿದ್ರೆ ಗಾಬರಿ ಆಗಿಬಿಡುತ್ತೆ ನಮಗೆ. ಆತ ಸುತಪಸ್ಸು ಅಂತ ಹೆಸರು ಹಿಂದಿನ ಕಾಲಕ್ಕೆ, ಆತನಿಗೆ ಸುತಪಸ್ಸು ಅಂತ ಹೆಸರು. ಮೊದಲು ಜನ್ಮ ಸುತಪಸ್ಸು, ಎರಡನೇ ಜನ್ಮ ಕಶ್ಯಪರು, ಮೂರನೇ ಜನ್ಮ ವಸುದೇವ. ಆತ ಸುತಪಸ್ಸಾಗಿದ್ದ ಕಾಲಕ್ಕೆ ಪ್ರಶ್ನೆ ಅಂತ ಹೇಳಿ ಈ ದೇವಕಿ ಹೆಸರು. ಆಮೇಲೆ ಅದಿತಿ ಆಗ್ತಾಳೆ, ಇಲ್ಲಿ ದೇವಕಿ ಆಗಿದ್ದಾಳೆ. ಇಬ್ಬರು ಮೂರು ಜನ ಗಂಡ ಹೆಂಡಿದ್ದಾರೆ, ನೇತಪತಿ ಪತ್ನಿಯರವರು. ಅವರು ತಪಸ್ಸು ಮಾಡಿದ್ರಿಂದ ಕೃಷ್ಣ ತಮ್ಮ ಮಗನ ಆಗಬೇಕು ಅಂತೇಳಿ ಕೇಳಿದರೆ ಗಾಬರಿ ಆಗತ್ತೆ. ಒಂದು ವರ್ಷ ಎರಡು ವರ್ಷ ಅಲ್ಲ, ಎರಡು ಮೂರು ನೂರ ವರ್ಷಗಳಲ್ಲ, ಮೂರ್ನಾಲ್ಕು ಸಾವಿರ ವರ್ಷ ಅಲ್ಲ, ಲಕ್ಷಾಂತರ ವರ್ಷ ಅಲ್ಲ, 43,20,000 ವರ್ಷ ತಪಸ್ಸು ಮಾಡಿದ್ರಂತೆ ಕೃಷ್ಣ ತಮ್ಮ ಮಗನಾಗಬೇಕು. ಯೋಚನೆ ಮಾಡಿ, 43,20,000 ವರ್ಷ ಒಬ್ಬ ಭಗವದ್ಭಕ್ತ ಮನೆಯನ್ನು ಮಗನಾಗಿ ಹುಟ್ಟಬೇಕಾದ್ರೆ ಎಷ್ಟೋ ತಪಸ್ಸು ಮಾಡಬೇಕಾಗತ್ತೆ. ಅಂಥದ್ದು ಭಗವಂತನೇ ಮನೆಯಲ್ಲಿ ಹುಟ್ಟಬೇಕಾದ್ರೆ ಅಂಥ ಪುಣ್ಯಾತ್ಮ ವಸುದೇವ ಆತ ಕೇಳ್ತಾನೆ, ಮೋಕ್ಷ ಬೇಕಾದ್ರೆ ಏನು ಮಾಡಬೇಕು ನಾನು ಅಂತ ಕೇಳುತ್ತಾನೆ. ಅದೇ ರೀತಿ ದೇವಹೂತಿ ಕೇಳಿರ್ತಾಳೆ ಕಪಿಲಾಮಗ ಭಗವಂತ, ನನ್ನ ಕಪಿಲ ನಾನು ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕು, ಈ ರೀತಿ ಕೇಳಬಾರದೆ, ನಾನು ಮೋಕ್ಷ ಕೊಡು ಅಂತ ಕೇಳಬಾರದೆ, ಕೇಳೋದಿಲ್ಲ. ವಿ ಸಿ ಅಪ್ಪ ಮಗ ಇರ್ತಾರೆ, ಅಪ್ಪ ಅದನ್ನು ಸರ್ಟಿಫಿಕೇಟ್ ತಂದುಕೊಡು ಡಿಗ್ರಿ ಅಂತ ಕೇಳಿ ಏನು ಮಾಡಬೇಕು, ಅದಕ್ಕೆ ಮೋಸ ತಂದುಕೊಟ್ಬಿಡ್ತಾರೆ. ಇವತ್ತಿನ ದಿವಸ ಏನು ಯೋಚನೆ ಮಾಡಾಗಿಲ್ಲ, ಪರಮಾವಧಿ ಮೋಸ. ಅವ್ನು ಕೊಟ್ಟರು ಅಪ್ಪ ಬೇಡ ಓದ್ತೇನೆ, ಓದಿ ತಗೋತೇನೆ ಅಂತ ಹೇಳಬೇಕು ಹೊರತು ಆಗಲ್ಲ. ಆ ಕೇಳ್ತಾಳೆ ಕಪಿಲ, ಮಗು ನನಗೆ ಮೋಕ್ಷದ ಹಾದಿ ತೋರಿಸು. ಆಗ ಭಗವಂತ ಹೇಳಿದ್ದೆ, ಸಂಚಿಂತೆಯೇ ಭಗವತ ಶರಣಾರವಿಂದಂ ವಜ್ರಾಂಕುಶ ಧ್ವಜ ಸರೋರುಹ ಲಾಂಛಾನಾಢ್ಯಂ ಉತ್ತುಂಗ ರಕ್ತ ವಿರಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿ ಆಹತ ಮಹದೃದಯಾಂಧಕಾರಂ. ಎಷ್ಟು ಅಪೂರ್ವ ಧ್ಯಾನ ಶ್ಲೋಕಗಳಿವೆಲ್ಲ, ಪ್ರತಿನಿತ್ಯ ಬೆಳಿಗ್ಗೆ ಅದನ್ನು ಹೇಳಬೇಕು ಅಂತ ಹೇಳುತ್ತಾರೆ. ಮನಸ್ಸಲ್ಲಿ ಚಿಂತನೆ ಮಾಡಿದರೆ ಅಂತ್ಯಕಾಲಕ್ಕೆ ನಮ್ಮ ಚಿಂತನೆಗೆ ಅಪೂರ್ವವಾದ ಸಿದ್ಧಿ ಕೊಡುತ್ತೆ. ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಅದರ ಮುಂದಿನ ಭಾಗವಾಗಿ ಇಲ್ಲಿ ವಸುದೇವ ಕೇಳ್ತ ನಾರದರನ್ನ, ನಾರದರೆ ನನಗೇನು ಸದ್ಗತಿ ಏನು ಮಾಡಬೇಕು ನಾನು? ಆಗಲ್ಲ ವಸುದೇವ, ಎಂಥ ಮಾತಾಡ್ತೀಯ, ಮೋಕ್ಷ ಕೊಡ ಭಗವಂತ ನಿನ್ನ ಮಗನಾಗಿದ್ದಾನೆ, ಇನ್ನೂ ಯೋಚನೆ ಮಾಡ್ತೀಯ ಅಂದರೆ ಇಲ್ಲ, ನನಗೆ ಅದೆಲ್ಲ ಬೇಡ, ನನ್ನ ಮೋಕ್ಷಕ್ಕೆ ಹೋಗೋ ದಾರಿ ಹೇಳ್ರಿ ಸಾಕು ಅಂತ. ಆಗ ನಿಮಿರಾಜನ ಕಥೆ ಹೇಳಿದ. ನಿಮಿರಾಜ ದೊಡ್ಡ ಮಹಾನುಭಾವ, ಸೂರ್ಯವಂಶದ ರಾಜ, ದೊಡ್ಡ ಯಜ್ಞ ಮಾಡ್ತಾ ಇರ್ತಾನೆ. ಅಲ್ಲಿಗೆ 9 ಜನ ಬರ್ತಾರೆ, ಅವ್ರು ಜಯಂತೇಯರು ಅಂತ ಹೆಸರು. ಕವಿಹಿ ಹರಿಹಿ ಅಂತರಿಕ್ಷ ಪ್ರಬುದ್ಧ ಪಿಪ್ಪಲಾಯನ ಆವಿರ್ಹೋತ್ರ ಅಥ ದ್ರುಮಿಲ ಚಮಸಃ ಕರಭಾಜನ. 9 ಜನ ಬರ್ತಾರೆ, ಅವ್ರನ್ನ ಕೇಳ್ತಾರೆ, ಸ್ವಾಮಿ ನೀವು ಬಂದಿದ್ದೀರಿ, ದಯವಿಟ್ಟು ನನಗೆ ಉಪದೇಶ ಮಾಡಿ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ರಾಜ ಯಜ್ಞ ಮಾಡ್ತಿದ್ದಿ ಮಾಡು, ಆಮೇಲೆ ಮಾತಾಡೋಣ ಅಂದ್ರಂತೆ. ಅವ್ರು ಹೇಳ್ತಾರೆ, ಅದೆಲ್ಲ ಸಾಧ್ಯ ಇಲ್ಲ. ದುರ್ಲಭೋ ಮಾನುಷೋ ದೇಹ ದೇಹಿನಾಂ ಕ್ಷಣಭಂಗುರ ತತ್ರಾಪಿ ದುರ್ಲಭಂ ಮನ್ನೆ ವೈಕುಂಠ ಪ್ರಿಯ ದರ್ಶನಂ. ಸ್ವಾಮಿ ಯಜ್ಞ ಆಮೇಲೆ ಮಾಡ್ಲಿಕ್ಕೆ ಬರುತ್ತೆ, ನೀವು ಆಮೇಲೆ ಸಿಗ್ತೀರಾ ಅಂತ ಕೇಳ್ತಾರೆ. ನೀವು ಆಮೇಲೆ ಸಿಗೋದಿಲ್ಲ, ಗಾಡಿ ಬಂದ ಕೈಯಲ್ಲಿ ತೂರಿಕೊಳ್ಳಿರೋ, ಮೊದಲು ಉಪದೇಶ ಮಾಡಿಬಿಡಿ, ಎಮ್ಮೆಗೆ ಆಮೇಲೆ ಮಾಡೋಣ ಅಂತ ಹೇಳ್ತಾರೆ. ಅದರ ಅರ್ಥ ಪಾಠ ಪ್ರವಚನಗಳು ಯಜ್ಞಕ್ಕಿಂತ ಶ್ರೇಷ್ಠ ಅಂತ. ಯಾವುದೇ ಯಜ್ಞಾದಿಗಳನ್ನ ಯಾತಕ್ಕೆ ಮಾಡ್ತಾರೆ ಅಂದರೆ ಪಾಠ ಪ್ರವಚನಕ್ಕೆ ಅವಕಾಶ ಸಿಗಲಿ ಅಂತ ಮಾಡ್ತಾರೆ. ಅದೇ ಸಿಕ್ಕಾಗ ಕ್ಲಾಸ್ ನಡಬೇಕಾ, ಲೈಬ್ರರಿಯಲ್ಲಿ ಕೂತ್ರೆ ಹುಡುಗ ಏನು ಮಾಡಬೇಕಾಗ, ಅಟೆಂಡೆನ್ಸ್ ಅಬ್ಸೆಂಟ್ ಆಗ್ತಾರೆ, ಅಲ್ಲಿ ಕೊಡಬೇಕು. ಇವತ್ತು ಲೈಬ್ರರಿ ಕೂಡ ಶ್ರೇಷ್ಠ, ಕ್ಲಾಸ್ ನಡಬೇಕಾದ್ರೆ ಕೂತ್ರೆ ತಪ್ಪೇ ಅದು. ಯಜ್ಞಯಾಗಗಳು ಶ್ರೇಷ್ಠ, ಪಾಠ ಪ್ರವಚನಕ್ಕಿಂತ ಯಾವ ದೊಡ್ಡ ಯಜ್ಞಯಾಗನೂ ಇಲ್ಲ ಅಂತ ಹೇಳಿಬಿಡ್ತಾರೆ. ಆ ದಯವಿಟ್ಟು ತಾವು ಹೇಳಬೇಕು. ಅದರಲ್ಲೂ ಕೂಡ ಮನುಷ್ಯ ದೇಹ ಕಷ್ಟ, ನರಜನ್ಮ ಬರುವುದೇ ಕಷ್ಟ, ಅದರೊಳು ಅರಿತು ನೋಡಲು ವಿಪ್ರತ್ವವೇ ಶ್ರೇಷ್ಠ, ಮುರುತ ಮತ ಹೊಂದುವುದೇ ದುರ್ಘಟ, ಮರಡಿ ಬಾಹೋದೇ ಉತ್ಕೃಷ್ಟ, ಕೇಳಿಲವೋ ಮರ್ಕಟ, ಎಚ್ಚೆತ್ತು ಇರು ಕಂಡ್ಯ ಮನವೇ, ನಮ್ಮ ಅಚ್ಚುತನ ಅಂಗ್ರಿಯ ನೆನೆ ಕಂಡ್ಯ ಮನವೇ. ವಿಜಯದಾಸರ ಮಾತದು ಇಲ್ಲಿದೆ. ದುರ್ಲಭೋ ಮಾನುಷೋ ದೇಹ ನರಜನ್ಮ ಬರುವುದೇ ಕಷ್ಟ, ವೈಕುಂಠ ಪ್ರಿಯ ದರ್ಶನಂ. ವೈಕುಂಠ ಪ್ರಿಯ ಒಂದಕ್ಕೆ ಎಷ್ಟು ಅರ್ಥ ಮಾಡ್ತಾರೆ ಗೊತ್ತಾ? ವೈಕುಂಠ ಪ್ರಿಯ ದರ್ಶನ, ವೈಕುಂಠೋ ವೈಕುಂಠ ಪ್ರಾಣದ ಪ್ರಾಣ, ವೈಕುಂಠ ಪ್ರಿಯ ವಾಯು, ಅವರ ದರ್ಶನ ಮಧ್ವ ಸಿದ್ಧಾಂತ. ಸಿಗೋ ಸುಲಭನ ಅದು ಬಂದು. ಎಷ್ಟು ಜನ್ಮದ ಭಾಗ್ಯರು ಮಧ್ವಾಚಾರ್ಯ ಇದ್ದಾರೆ ಅಂತ ಗೊತ್ತಾಗಲಿಕ್ಕೆ ಎಷ್ಟೋ ಜನ್ಮ ಪುಣ್ಯ ಮಾಡಿರ್ಬೇಕು ಮೊದಲು ನಾವು. ಎಷ್ಟೆಷ್ಟು ಜನ ಗೊತ್ತು ಆಚಾರ್ಯ ಇದ್ದಾರೆ ಅಂತ ಹೇಳಿ ಫಸ್ಟು. ಇವತ್ತು ನಮ್ಮ ಪರಂಪರೆಯ ಪರಿಚಯ ಎಷ್ಟು ಜನಕ್ಕಿದೆ? ಯಾರು ವಾದಿರಾಜರು, ಯಾರು ಜಯತೀರ್ಥರು, ಯಾರು ವ್ಯಾಸರಾಜರು, ಯಾರು ರಘುತ್ತಮ, ಎಷ್ಟು ಜನ ಗೊತ್ತು? ಪುರಂದ್ರದಾಸರು ಎಂಥವರು? ಇದು ಗೊತ್ತಾಗಲಿಕ್ಕೆ ಎಷ್ಟೋ ಜನ್ಮದ ಭಾಗ್ಯ ನಮಗೆ ಬೇಕು. ಅತ್ತ ಹೊತ್ತಿರಲ್ಲಿ ನೀವು ಬಂದಿದ್ದೀರಿ ಅಂದರೆ ನಮ್ಮ ಪುಣ್ಯ. ವೈಕುಂಠ ಪ್ರಿಯ ದರ್ಶನ ನಮಗೆ ಆಗ್ಬೇಕೀಗ, ದಯವಿಟ್ಟು ಹೇಳಿ ಅಂತ 9 ಜನಕ್ಕೆ ಒಂದೊಬ್ಬರು ಒಂದು ಪ್ರಶ್ನೆ ಕೇಳ್ತಾರೆ, ಒಬ್ಬೊಬ್ಬರಿಗೆ ಒಂದು ಪ್ರಶ್ನೆ, 9 ಜನ ಉತ್ತರ ಕೊಡ್ತಾರೆ. ಆ ಪ್ರಶ್ನೆ ಉತ್ತರಗಳೇ ಒಂದೊಂದು ದಿವಸದಷ್ಟು ವಿಸ್ತಾರವಾದಂಥ ದೃಷ್ಟಗಳು, ಅಪೂರ್ವವಾದ ಪ್ರಶ್ನೆ, ಅಪೂರ್ವವಾದ ಉತ್ತರಗಳು. ಅದು ಪ್ರಾಯ ಅಂದರೆ ಏನು ಕೇಳ್ತಾನೆ, ಭಗವದ್ಭಕ್ತ ಲಕ್ಷಣ ಏನು ಅಂತ ಕೇಳ್ತಾನೆ, ಭಾಗವತ ಧರ್ಮ ಅಂದ್ರೆ ಏನು ಅಂತ ಕೇಳ್ತಾನೆ, ಪ್ರಳಯ ಹೇಗಾಗುತ್ತೆ ಅಂತ ಕೇಳ್ತಾನೆ. ನೋಡೋದಕ್ಕೆ ಒಂದೊಂದೇ ಪ್ರಶ್ನೆಗಳು, ಎಂಥ ಉತ್ತರ ಕೊಡಬೇಕು ಲೆಕ್ಕ ಹಾಕಿ? ಪ್ರಳಯ ಹೇಗಾಗುತ್ತೆ, ಎಷ್ಟು ಸುಲಭ ಇಡೀ ಶಾಸ್ತ್ರ ಗೊತ್ತಿರಬೇಕು ಹೇಳಬೇಕಾಗಿ. ಅದೆಲ್ಲ ಹೇಳಿದ್ರಂತೆ ಅಲ್ಲಿ ಹಂಸನಾಮಕ ಪರಮಾತ್ಮ ವಿಶೇಷವಾದ ರೀತಿಯಲ್ಲಿ ಆತನ ಕಥೆ ಬರೋದರಲ್ಲೇ ಬರೋದು, ಆ ಸಮಯದಲ್ಲಿ ಬರುತ್ತೆ. ನಾರಾಯಣ ರೂಪಿಯಾದ ಪರಮಾತ್ಮನ ಕಥೆನೂ ಅಲ್ಲೇ ಹೇಳ್ತಾರೆ. ಬದರಿ ನಾರಾಯಣ ದೇವರು, ಮೂಲ ನಾರಾಯಣನು ಅವತಾರ ನಾರಾಯಣನು ಒಂದೇನೆ, ಹೆಸರಿಗೆ ಯಮಧರ್ಮ ಮತ್ತು ಮೂರ್ತಿಯ ಮಗನಾಗಿ ಭಗವಂತ ಅವತಾರ ಮಾಡಿರ್ತಾರೆ. ಧರ್ಮತನಯ ಅಂತ ನಾರಾಯಣನಿಗೆ ಹೆಸರು. ನರ ನಾರಾಯಣ ಇಬ್ಬರು ಜೊತೆ, ನಾರಾಯಣ ನಾರಾಯಣ ನರ ಶೇಷ, ಇಬ್ಬರು ಬದರಿಯಲ್ಲಿ ತಪಸ್ಸು ಮಾಡ್ತಾ ಕೂತಿದ್ರಂತೆ. ಅಲ್ಲಿ ಇಂದ್ರದೇವರು ನೋಡ್ತಾರೆ, ನಾರಾಯಣರ ತಪಸ್ಸು ಯಾತಕ್ಕೆ ಅಂತ ಗಾಬರಿ ಆಯ್ತಂತೆ ಇಂದ್ರದೇವರಿಗೆ. ಎಷ್ಟು ಅನೇಕ ಋಷಿಮುನಿಗಳು ತುಂಬ ದೊಡ್ಡ ತಪಸ್ಸು ಮಾಡಿದಾಗ ಇಂದ್ರದೇವರು ಅದನ್ನು ಅಪ್ಸರೆಯರನ್ನು ಕಳಿಸಿ ಭಂಗ ಮಾಡಿಸೋ ಕಥೆ ನಾವು ಕೇಳಿರ್ತೇವೆ. ಅದಕ್ಕೆ ತಪ್ಪು ತಿಳ್ಕೊಂಡಿರ್ತಾರೆ ಇಂದ್ರದೇವರಿಗೆ, ಭಾರಿ ಭಯ, ತಮ್ಮ ಸ್ಥಾನ ಹೋಗಿಬಿಟ್ರೆ ಕಷ್ಟ ಅಂಥೇಳಿ ಆ ರೀತಿ ಮಾಡ್ತಿದ್ರು ಅಂತೇಳಿ. ಅಲ್ಲ, ಇಂದ್ರ ದೊಡ್ಡ ಜ್ಞಾನಿಗಳು, ಯಾರು ದಾರಿ ತಪ್ಪಬೇಕು ಅಂತಿರುತ್ತೋ ಅಯೋಗ್ಯರು ಅವರು ದಾರಿ ತಪ್ಪಿಸ್ತಾ ಇದ್ರು. ಅಯೋಗ್ಯ ಮಿಚ್ಚನ್ ಪುರುಷ ಪತತ್ತೇವನ ಸಂಶಯ. ಇಲ್ಲಿ ಹಾಗಲ್ಲ, ಅವರೇ ಭ್ರಾಂತರಾಗಿಬಿಟ್ರು. ಮುಖ್ಯಂತಿ ಯಂ ಸೂರಯ, ನಾರಾಯಣ ತಪಸ್ ಮಾಡ್ತಾ ಇದ್ದಾನೆ ಯಾತಕ್ಕೆ ಅಂದ್ರೆ ಬಹುಶಃ ನಾನು ಇಂದ್ರ ಪದವಿ ಮೇಲೆ ಕಣ್ಣಿಟ್ಟಿದ್ದಾನೆ ಏನೋ ಅನ್ಕೊಂಡ್ಬಿಟ್ನಂತೆ. ನಮ್ಮ ಚಿಕ್ಕ ಮಕ್ಕಳಿರ್ತಾರೆ, ತಾತ ಬಂದು ಇಷ್ಟೆಲ್ಲ ಬಿಸ್ಕತ್ತು ಚಾಕ್ಲೇಟ್ ಕೊಟ್ಬಿಡ್ತಾನೆ, ಮಗುವನ್ನು ತಗೊಳ್ಳುತ್ತೆ, ಆಮೇಲೆ ಆಟಕ್ಕೆ ಹೋಗ್ಬೇಕಾಗತ್ತೆ, ಆಮೇಲೆ ಏನ್ ಮಾಡುತ್ತೆ ಗೊತ್ತಾ, ತಾತನ ಕೈಲಿ ಕೊಡೋದಿಲ್ಲ, ಅಕಸ್ಮಾತ್ ಹೊಡ್ಕೊಂಡು ಹೋದ್ರೆ ಕಷ್ಟ ಅಂತ ತಂದು ಕೊಡ್ತಾನೆ ಪಾಪ ತಾತ, ತಾತ ಕದ್ದು ಬಿಟ್ರೆ ಕಷ್ಟ ಅಂತೇಳಿ ಲೋ ಬಚ್ಚಿಡ್ತಾನೆ ಪಾಪ. ಅದೆಲ್ಲ ಬಿಟ್ಟಿರ್ತಾರೆ, ತಾತ ಸುಖ ನೋಡ್ಬೋದು ಅದನ್ನ. ಮಗುವಿಗೆ ಕೊಟ್ಟೋದ ಮೇಲೆ ನಂಬಿಕೆ ಇಲ್ಲ, ಇವತ್ತು ನಾವು ಮಾಡ್ತಿರೋದು ಅದೇನೆ, ದೇವರು ಕೊಟ್ಟಿದ್ದಾನೆ, ದೇವ್ರಿಗೆ ಕೊಡ್ಲಕ್ಕೆ ನಾವು ಎಣಿಸಿ ಎಣಿಸಿ ಕೊಡ್ಲಕ್ಕೆ ಹೋಗ್ತೇವೆ ದೇವರಿಗೆ. ಅವ್ರು ಕೊಡ್ತಾನೆ, ತಾತ ಕೇಳ್ತಾನೆ, ಮಗು ನನ್ನ ಕೊಡು ಅಂತ ಕೇಳ್ತಾನೆ ಪಾಪ, ಇವ್ರು ಯೋಚನೆ ಮಾಡ್ತಾನೆ ಪಾಪ ತಾತನಿಗಿಲ್ಲ ಅನ್ಬಾರ್ದು ಅಂತ ಹೇಳಿ ಹುಡುಕ್ತಾನೆ ಹುಡುಕ್ತಾನೆ, ಚಿಕ್ಕದು ಹುಡುಕ್ತಾನೆ ಅದರೊಳಗೆ ಸಿಗೋದಿಲ್ಲ, ಕೊನೆಗೆ ಇಷ್ಟು ಕಟ್ ಮಾಡಿ ತಗೋ ಅಂತ ಕೊಟ್ಟು ಭಾರಿ ಉದಾಹರಣೆ ತೋರಿಸೋ ತೋರಿಸ್ಬಿಡ್ತಾರೆ. ಇವತ್ತು ನಾವು ದೇವ್ರ ಪೂಜೆ ಮಾಡೋದ್ರೆ ಆ ಟೈಪೇನೆ, ಮಿನಿಮಮ್ ದೇವರಿಗೆ ಎಷ್ಟು ಮಿನಿಮಮ್ ಅಂದ್ರೆ ಅಷ್ಟು ಮಿನಿಮಮ್ ನಮ್ಮದು ಕೊಡ್ತೇವೆ ಅಂತ ಭ್ರಮೆ ನಮಗೆ. ಈಶಾವಾಸ್ಯ ಮೇಧಂ ಸರ್ವಂ ಅರ್ಥ ಬಿಟ್ಟಿರುತ್ತೆ ಇಂದ್ರ ದೇವರಿಗೆ, ಅಲ್ಲಿ ಭ್ರಮೆ ಬಂತವರಿಗೆ. ಈ ನಾರಾಯಣನ ಇಂದ್ರ ಪದವಿ ಮೇಲೆ ಕಣ್ಣಿಟ್ಟಿರ್ಬೇಕು ಬಹುಶಃ ಅಂತ ಹೇಳಿ ಅಲ್ಲಿ ಅನೇಕ ಅಪ್ಸರಿಯರನ್ನು ಕಳಿಸ್ಕೊಡ್ತಾನೆ, ಮೇನಕಾದಿರನ್ನು ಕಳಿಸ್ಕೊಡ್ತಾನೆ, ಉರ್ವಶಿಯನ್ನು ಕಳಿಸ್ಕೊಡ್ತಾನೆ ಅಂತ ಹೇಳಬಾರ್ದಷ್ಟೇ, ಯಾತಕ್ಕಂತ ಈಗ ಗೊತ್ತಾಗತ್ತೆ. ಕಳಿಸ್ಕೊಡ್ತಾರೆ ವಸಂತ, ಮನ್ಮಥ, ಎಲ್ಲರೂ ಹೋಗಿ ನಾರಾಯಣನ ಮನಸ್ಸನ್ನು ವಿಚಲಿತಗೊಳಿಸಿಬಿಡಿ, ತಪಸ್ಸಿಗೆ ಭಂಗ ಮಾಡಿ ಅಂತ ಕಳಿಸಿದ್ರೆ ಅವರೆಲ್ಲರೂ ಬರ್ತಾರೆ. ಬದಿರಲ್ಲಿ ನಾರಾಯಣ ತಪಸ್ಸು ಮಾಡ್ತಾ ಇದ್ದಾನೆ, ಇವರು ಏನು ಕುಣಿತಾರೆ, ಏನೇನೋ ಮಾಡ್ತಾರೆ ಪಾಪ, ಎಲ್ಲ ಋಷಿಗಳು ಬಂದು ಮಾಡಿ ಅಭ್ಯಾಸ ಆಗಿರ್ತಾರೆ, ಎಲ್ಲ ಮಾಡ್ತಾರೆ. ವಿಶ್ವಾಮಿತ್ರಾದಿಗಳು ಮೋಹಿತರಾಗಿರ್ತಾರೆ ನೆನಪಿರಬೇಕು. 10,000 ವರ್ಷ ತಪಸ್ಸು ಮಾಡಿದ ವಿಶ್ವಾಮಿತ್ರರು ಮೇನಕ್ಕೆ ಬಂದಾಗ ತಮ್ಮ ಬ್ರಹ್ಮಚರ್ಯವನ್ನು ಕಳ್ಕೊಳ್ತಾರೆ, ಆಗ ಶಕುಂತಲೆ ಹುಟ್ಟುತ್ತಾಳೆ. ಇನ್ನೊಂದ್ಸಲ ರಂಭೆ ಬಂದಾಗ ಮತ್ತೆ ಅವರು ಕಳ್ಕೊಳ್ತಾರೆ, ಈ ರೀತಿ ಬದಲಾವಣೆ ಆಗ್ತಾ ಹೋಗುತ್ತೆ. ಆದರೆ ನಾರಾಯಣನ ಮುಂದೆ ಏನೇನೋ ಮಾಡ್ತಾರೆ, ನಾರಾಯಣ ಕಣ್ಣೇ ತೆಗೆಯೋದಿಲ್ಲ. ಏನನ್ಕೊಂಡ್ರು ಬಹುಶಃ ನೋಡ್ಲಿಲ್ಲ ಅಂತ ಕಾಣುತ್ತೆ ಅಂತ ತಿಳ್ಕೊಂಡ್ರು. ಆಗ ಪರಮಾತ್ಮ ಎಲ್ಲ ನಕ್ಕ, ಅವಾಗ ಅರ್ಥ ಆಯ್ತು, ಓ ನೋಡಿ ಸುಮ್ಮನೆ ಇದ್ದಾನೆ ಇದ್ದ ಅಂತ ಕಣ್ ತೆಗೆದ. ಇವರಿಗೆಲ್ಲ ಭಾರಿ ಭಯ ಆಗಿಬಿಡುತ್ತೆ. ಆ ಅಪ್ಸರಿಯರ ಗುಟ್ಟೇನು ಅಂದರೆ ತಮಗೆ ಮೋಹಿತರಾಗಿಬಿಟ್ರೆ ಅವ್ರಿಗೆ ಯೋಚನೆ ಇಲ್ಲ, ಮೋಹಿತರಾಗದೆ ಹೋಗಿಬಿಟ್ರೆ ಇವ್ರಿಗೆ ಶಾಪ ಗ್ಯಾರಂಟಿ ಕೊಡ್ತಾರೆ ಅಂತ ಭಯ ಅವರಿಗೆ. ಇನ್ನೇನು ಇದು ಶಾಪ ಕೊಟ್ಬಿಡ್ತಾರೆ ನಮಗೆ, ಎಂಥೆಂಥ ಋಷಿಗಳು ಶಾಪ ಕೊಟ್ಟಿರ್ತಾರೆ, ರಂಭೆಗೆ ವಿಶ್ವಾಮಿತ್ರ ಶಾಪ ಕೊಟ್ಟಿರ್ತಾರೆ, ನೀನು ಶಿಲೆಯಾಗುವಂತ ಶಾಪ ಕೊಟ್ಟಿರ್ತಾರೆ, ರಾಮಾಯಣದಲ್ಲಿ ಬರುತ್ತದೆ. ಏನು ಶಾಪ ಕೊಡ್ತಾನೋ ಇತ್ತು ಅದನ್ನು ನಡುತ್ತಾ ನಿಂತ್ಕೊಂಡ್ಬಿಡ್ತಾರೆ. ಆಗ ಭಗವಂತ ಹೇಳ್ತಾನೆ, ಮಾ ಭೈಷ್ಟ ಹೇ ಮದನ ಭೋ ಮಾರುತ ದೇವವತ್ವ, ನೀವು ಯಾರು ಗೋಳಾಡಬೇಡಿ, ದುಃಖ ಪಡಬೇಡಿ, ನೀವು ಶಾಪ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಪರಮಾತ್ಮ. ನೀವೆಲ್ಲ ಸ್ವಂತ ಬಂದವರಲ್ಲ, ಇಂದ್ರದೇವರು ಕಳಿಸಿದ್ದಾರೆ ಅಂತ ಬಂದಿದ್ದೀರಿ ಅಷ್ಟೇ, ನಿಮ್ಮದೇನು ತಪ್ಪಿಲ್ಲ, ಈಗ ಒಂದು ಕೆಲಸ ಮಾಡ್ತೇನೆ ನೋಡಿ ಅಂಥೇಳಿ ಒಂದ್ಸರಿ ತೊಡೆ ತಟ್ಕೊಂಡಂತೆ ಪರಮಾತ್ಮ ಒಂದ್ಸರ್ತಿ ಅಷ್ಟೇನೆ. ಅವಾಗ ಏನಾಯ್ತು ಗೊತ್ತಾ, 1,000 ಅಪ್ಸರಿಯರು, ಎಷ್ಟು ಸುಂದರಿಯರು ಅಂದರೆ ಇಂದ್ರದೇವರು ಕಳಿಸಿದ ಅಪ್ಸರಿಯರು ಯಾರಷ್ಟು ಚೆನ್ನಾಗಿರಲಿ, ಅಂಥ ಸುಂದರಿಯರು ಸಾಲ ಬಂದು ಬಿಡ್ತಾರೆ. ಒಂದ್ಸರಿ ಮುಟ್ಟಿದ ತಕ್ಷಣ ಪರಮಾತ್ಮ ಹೇಳ್ತಾನೆ, ನೋಡಿದ್ರೆ ಇಷ್ಟು ಜನ ಬಂದಿದ್ದಾರೆ, ಆಸಾಮ್ ಏಕತಮಾಮ್ ವೃಂದಂ, ಒಬ್ಬಳನ್ನು ಆರಿಸ್ಕೊಳ್ಳಿ, ಆರಿಸ್ಕೊಂಡು ಇಂದ್ರದೇವರು ನನ್ನ ಕಾಣಿಕೆ ಅಂತ ಕೊಡಿ ಅಂತ ಕಳಿಸಿದ್ರಂತೆ. ಅವ್ರು ಮಾಡಿದ್ದೇನು ಕೆಲಸ ಪರಮಾತ್ಮ ವಾಪಸ್ ಕಳಿಸಿದ್ರಂತೆ. ಆಗ ಅವಳೇ ಉರ್ವಶಿ ಅಂತ ಹೆಸರಾಯಿತು, ಉರ್ವಶಿ. ಇದು ನಡೆದಿದ್ದು ಬದರಿಯೊಳಗೆ. ಅಲ್ಲಿ ಬದರಿಯಲ್ಲಿ ನಾರಾಯಣ ಪರ್ವತ ಇದೆ, ನಾರಾಯಣ ದೇವರು ಗುಡಿ ಇರೋದೇ ನಾರಾಯಣ ಪರ್ವತ, ಎದುರಿಗಿದೆಯಲ್ಲ ನರಪರ್ವತ, ನಾರಾಯಣ ಪರ್ವತ ಪಕ್ಕ ಒಂದು ಪರ್ವತ ಇದೆ, ಉರ್ವಶಿ ಪರ್ವತ ಅಂತ ಕರೀತಾರೆ. ಉರ್ವತಿ ಹುಟ್ಟಿದ ಜಾಗ ಅಂತ ಹೆಸರದು. ಋಷಿಗಂಗಾ ಅಂತ ನದಿ ಹರ್ಕೊಂಬರುತ್ತೆ, ಅಲ್ಲಿಂದ ಬಂದು ಅಲಕಂದಾಗ ಸೇರುತ್ತೆ ಮುಂದೆ. ಉರ್ವಶಿ ಹುಟ್ಟಿದ್ದ ಹಾಗೆ ನಾರಾಯಣನ ಮಗಳು ಉರ್ವಶಿ. ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಮಾತನ್ನು ಹೇಳುತ್ತಾರೆ, ಉರ್ವಶಿ ಜನಯಿತಾ ಅಂತಹ ಮಾತನ್ನು ತಿಳಿಸ್ತಾರೆ. ಉರ್ವಶಿ, ಊರ್ವಶಿ ಅಂತ ತಪ್ಪಂತಾರೆ, ಉರ್ವಶಿ ಅನ್ನೋ ಪದ ಅಲ್ಲದು, ಉರ್ವಶಿ ಅಷ್ಟೇನೆ, ವೃಧಾ ವಶಿ ಕರೋತೀತಿ ಉರ್ವಶಿ. ಎಂಥವ್ರನ್ನು ವಶ ಮಾಡ್ಕೊಳ್ತಕ್ಕಂಥ ಶಕ್ತಿ ಭಗವದ್ಗೀತೆಯಲ್ಲಿ ಬರುತ್ತೆ ಅವಳು ಉಲ್ಲೇಖ. ಅಪ್ಸರೆಯಲ್ಲಿ ಉರ್ವಶಿಯಲ್ಲಿ ಅನ್ನೋ ವಿಭೂತಿ ರೂಪ ಏನು ಪರಮಾತ್ಮ ಹೇಳ್ತಾರೆ. ಇದೆಲ್ಲ ತಿಳ್ಕೊಂಡ್ರೆ ನಾರಾಯಣನ ಮಹಿಮೆ ಅಂತ ಇಂದ್ರದೇವರು ನೋಡಿದ್ರಂತೆ ಮೋಹಗೊಂಡು ಬಿಡ್ತಾರೆ. ತಾವು ಕಳಿಸಿದ್ದೇ ಒಂದು, ಆಗಿದ್ದೇ ಒಂದು, ಆಗ ಅರ್ಥ ಆಯಿತು ನಾರಾಯಣ ಸರ್ವೋತ್ತಮ ಅಂತ ತಿಳ್ಕೊಂಡ್ರಂತೆ. ಇದು ಬದರಿಗೆ ಹೋದಾಗ ಇವೆಲ್ಲ ಜ್ಞಾಪಕ ಮಾಡ್ಕೋಬೇಕು, ಬದರಿಗೆ ಹೋದಾಗ ಇದನ್ನೆಲ್ಲ ಜ್ಞಾಪಕ ಮಾಡ್ಕೊಂಡು ಯಾತ್ರೆ ಸಾರ್ಥಕ ಅಲ್ಲಿ. ಬದರಿಗೆ ಹೋಗೋದಕ್ಕಿಂತ ಮುಂಚೆ ಎಲ್ಲ ಕೇಳಿದ್ರೆ ಅಲ್ಲಿ ಜ್ಞಾಪಕ ಆಗುತ್ತೆ, ಇಲ್ಲ ಏನು ಜ್ಞಾಪಕ ಆಗುತ್ತೆ, ಏನು ಜ್ಞಾಪಕ ಇರೋದ್ರೆ. ಬದರಿಗೆ ಹೋಗೋ ಪ್ರಿಪ್ರೇಷನ್ ಮಾಡ್ಕೊಡಿ ಅಂತ ಹೇಳಿಬಿಡ್ತಾರೆ, ಮುಂದಿನ ವರ್ಷ ಯಾತ್ರೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ, ಪ್ರಿಪ್ರೇಷನ್ ಹೇಳಿಬಿಡ್ತಾರೆ, ಆಯ್ತಾ ಅಂತ ಕೇಳ್ತಾರೆ, ಆಯಿತು ಅಂದ್ಬಿಡ್ತಾರೆ. ಏನಾಯಿತು ಅಂದರೆ ಚಕ್ಲಿ ಗೋಡ್ಬೇಳಿ ಇವೆಲ್ಲ ಬಾಡಿಗೆ ಕೂತ್ಬಿಟ್ಟಿರ್ತಾರೆ, ಚಕ್ಲಿ ಗುಂಡಿಗೆ ಡಬ್ಬಗಳು ಇವೆಲ್ಲ ಕಂಬಳಿಗಳು ಶಾಲೆಗಳು, ಇವತ್ತು ಪ್ರಿಪ್ರೇಷನ್ ಅಲ್ಲ, ಭಾಗವತ ಕೇಳಿ ಅದು ಪ್ರಿಪ್ರೇಷನ್. ತೀರ್ಥ ಪ್ರಬಂಧ ಓದಿ, ಅರ್ಥಿಗಳಿಗೆ ಪರಮಾರ್ಥವ ತೋರುವ ಸುತೀರ್ಥ ಪ್ರಬಂಧವ ಕೀರ್ತನೆ ಗೈದೆ ವಾದಿರಾಜ ಗುರು ವಾದಿರಾಜ. ತೀರ್ಥ ಪ್ರಬಂಧ ಓದಿ, ಮಹಾಭಾರತ ಓದಿ, ಅಲ್ಲಿ ಹೋಗಿ ನೋಡಿ ನಿಮಗೆ ಆಶ್ಚರ್ಯ ಕೇಳಿದ್ದೆಲ್ಲ ಇಲ್ಲೇ ನಡೆದಿದ್ದು ಗೊತ್ತಾಗುತ್ತೆ. ಧ್ರುವ ತಪಸ್ಸು ಮಾಡಿದ್ದಲ್ಲಿ ಪಾಂಡವರು ಅವತಾರ ಮಾಡಿದ ಜಾಗ ಅದು, ಆಚಾರ್ಯ ಗೀತಾ ಭಾಷ್ಯವನ್ನು ಅರ್ಪಣೆ ಮಾಡಿದ ಜಾಗ, ಬ್ರಹ್ಮಸೂತ್ರ ಭಾಷ್ಯ ಬರೆದ ಜಾಗ, ಏನು ಹೇಳಿಬಿಟ್ಟು ಇಡೀ ಜಗತ್ತಿನ ದೊಡ್ಡ ಇತಿಹಾಸ ನಡೆದ ಜಾಗವೆಲ್ಲ ಕೂಡ ಇದರಲ್ಲಿ ಯೋಚನೆ. ಪಾಂಡವರು ಪ್ರಗಾರವಣಕ್ಕೆ ಹೋದ ದಾರಿನೇ ಅದು, ಒಂದು ಘಂಟಾಕರ್ಣಕರ್ಣ ಪಿಶಾಚಿ ಕೃಷ್ಣ ಸದ್ಗತಿ ಕೊಟ್ಟ ಜಾಗ ಅದು. ಅದೋದ್ಯಾತಕ್ಕೆ ಮುಂದೆ ಸ್ವಲ್ಪ ಹೋಗಿಬಿಟ್ರೆ ಮಹಾಭಾರತ ಬರೆದ ಜಾಗ, ಭಾಗವತ ಬರೆದ ಜಾಗ, ಹೇಳ್ತಾ ಹೋದರೆ ಕೊನೆಯಲ್ಲ ಮೊದಲಿಲ್ಲ ಬದರಿಯೊಳಗೆ. ಅದು ಅವಾಗ ನಮಗೆ ಪುಣ್ಯ ಬರುತ್ತೆ, ಅಲ್ಲಿ ಹೋದಾಗ ನಮಗೆ ಅಷ್ಟು ಆನಂದವಾಗುತ್ತೆ. ನಮಗೆ ಆನಂದ ಆಗೋದ್ರೆ ಚಳಿ ಆಗುತ್ತೆ ಹೋಗಿಬಿಟ್ಟ, ಯಾತಕ್ಕೆ ಅಂದರೆ ಏನು ಗೊತ್ತಿಲ್ಲ ಮಣ್ಣಿಲ್ಲ, ಇಷ್ಟು ಜಾಗಕ್ಕೆ ಇಲ್ಲಿ ಯಾಕಾದ್ರೂ ಬಂದು ಅನಿಸ್ಬಿಡುತ್ತೆ ಮನುಷ್ಯನಿಗೆ. ಅಲ್ಲಿ ಹೋಗ್ತಾರೆ ಜನಗಳು, ಯಾತ್ರೆ ಟೂರಿಸ್ಟ್ ಅರೇಂಜ್ ಮಾಡಿರ್ತಾರೆ, ಅದು ಗಂಟು ಬಿದ್ದುಬಿಡ್ತಾರೆ, ಬೇಗ ವಾಪಸ್ ಹೋಗೋಣ, ಬೇಗ ವಾಪಸ್ ಹೋಗೋಣ ಅಷ್ಟೇ. ಚಳಿ ತಡ್ಕೊಳ್ಳೋಕೆ ಅನ್ನ ಬೇಯೋದಿಲ್ಲ, ಬೇಳೆ ಬೇಯೋದಿಲ್ಲ, ಅದೇ ಪದ್ಧತಿ ಅವರಿಗೆ. ಬೇಳೆ ಬೈಬೇಕು ಅವರಿಗೆ, ದೇವ್ರ ಮುಂದೆ ಯಾರು ಬೇಳೆ ಬೈಯುತ್ತೆ ಹೇಳಿ ನೋಡಂತೆ. ಬದರಿಯಲ್ಲಿ ಯಾರು ಬೇಳೆನೂ ಬೈಯೋದಿಲ್ಲ, ಪರಮಾತ್ಮನ ಸಂಕಲ್ಪ ಅವನು ನಡೆಸಬೇಕು, ನಾವು ಆಡಬೇಕು ಅಷ್ಟೇ ಹೊರತು ದೇವ್ರ ಮುಂದೆ ಆಟ ನಡೆಯೋದಿಲ್ಲ ಅಂತಾರಲ್ಲ ಹಾಗೆ. ನಮ್ಮ ಕಡೆಯೆಲ್ಲ ಬೇಳೆ ಬೇಯೋದಿಲ್ಲ, ಅವಾಗ ಇಡೀ ಮದುವೆ ಅವ್ನು ಮಾತು ನಡೆಯೋದಿಲ್ಲ ಅಂತ ಅರ್ಥ, ಏನು ಹಾರಾಡಿದ್ರೆ ಕೆಲಸ ಆಗೋದಿಲ್ಲ ಅಂತ ಅರ್ಥ. ಅದನ್ನೆಲ್ಲ ತಿಳ್ಕೊಂಡ್ರೆ ಏಕಾಸ್ಕಂದ ಭಾಗವತದಲ್ಲಿ ನಾರಾಯಣನ ಮಹಿಮೆ ಬಂದಿದೆಯಲ್ಲ, ಅದು ತಿಳ್ಕೊಂಡು ಹೋಗಬೇಕು. ಮುಖ್ಯ ನಾರಾಯಣ ನೋಡ್ತೀರಿ ನೀವಲ್ಲಿ, ಪಕ್ಕದಲ್ಲಿ ಮತ್ತೆ ನರನಾರಾಯಣ ಇದ್ದಾರೆ, ಮುಖ್ಯ ಮೂರ್ತಿ ಸಾಕ್ಷಾತ್ ನಾರಾಯಣ, ನರನಾರಾಯಣದಲ್ಲಿ ನಾರಾಯಣ, ಎರಡೂ ಭಗವಂತನ ರೂಪಗಳೇನೆ, ನಾರ ಮಾತ್ರ ಶೇಷ. ಅದು ಲೋಕಕ್ಕೆ ಭ್ರಮೆ ಬರಾಗಿದೆ, ಅದನ್ನು ಸರಿಯಾಗಿ ತಿಳ್ಕೊಂಡಿರ್ಬೇಕು. ಆಚಾರ ಗುಡಿ ಒಳಗೆ ವಾಸ ಮಾಡಿದ್ರಂತ ಆಚಾರ್ಯರು, ವೇದಾಂಗ ತೀರ್ಥರು ಬರೀತಾರೆ, ಅನಂತ ಮಠದಲ್ಲಿ ಆಚಾರ್ಯರಿದ್ದರು ಅಂತ ಮಧ್ವವಿಜ ಮೂಲದಲ್ಲಿ ಬರ್ತದೆ. ಅನಂತ ಮಠ ಅಂದರೆ ಯಾವುದು, ವೇದಾಂಗ ತೀರ್ಥರು ಬರೀತಾರೆ. ಬದರಿನಾರಾಯಣ ಗುಡಿ ಆವರಣ ಒಳಗಿದೆಯಲ್ಲ, ಅದನ್ನು ಅನಂತ ಮಠ ಅಂತ ಕರೀತಾರೆ. ಅಂದರೆ ಬದರಿ ನಾರಾಯಣ ದೇವರ ಗುಡಿಯಲ್ಲಿ ಆಚಾರ ವಾಸ ಮಾಡಿ, ಅಲ್ಲೇ ಗೀತಾಭಾಷ್ಯ ಪಾಠ ಹೇಳಿದ್ದು, ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದಿದ್ದು, ಎಷ್ಟು ಆಶ್ಚರ್ಯಕರವಾದ ಸ್ಥಳ ಅಂದರೆ, ನಾವು ಎಷ್ಟು ಜನದ ಪುಣ್ಯ ಬೇಕೋ. ನೇದೃಶ್ಯಂ ಸ್ಥಲಮಲಂ ಶಮಲಘ್ನಂ ನಾಸ್ಯ ತೀರ್ಥ ಸಲಿಲಸ್ಯ ಸಮಂ ವಾಹ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಇಂಥ ಪವಿತ್ರವಾದ ಕ್ಷೇತ್ರ ಅದು. ಅದೆಲ್ಲ ತಿಳ್ಕೊಂಡ್ರೆ ಏಕಾಸ್ಕಂದ ಭಾಗವತದ ಉಪಯೋಗ ಏನಂತ ಗೊತ್ತಾಗುತ್ತೆ. ಒಂದು ಅನೇಕ ಪ್ರಸಂಗಗಳು ಬರುತ್ತೆ. ಕೃಷ್ಣನನ್ನು ಪರಂಧಾಮಕ್ಕೆ ಬಾ ಅಂತ ಕರೀಲಿಕ್ಕೆ ಬ್ರಹ್ಮಾದಿ ದೇವತೆಗಳು ಒಂದು ಪ್ರಾರ್ಥನೆ ಮಾಡ್ತಾರೆ. ಕೃಷ್ಣ ಅವತಾರ ಮಾಡಲಿಕ್ಕೂ ಪ್ರಾರ್ಥನೆ ಮಾಡಿರ್ತಾರೆ, ಪರಂಧಾಮಕ್ಕೆ ಹೋಗಲಿಕ್ಕೂ ಪ್ರಾರ್ಥನೆ ಮಾಡ್ತಾರೆ. ದೊಡ್ಡವರನ್ನ ಪ್ರಾರ್ಥನೆ ಮಾಡಿ ಕರಿಬೇಕು, ಮತ್ತೆ ಬಿಟ್ಟು ಬರೋ ಪದ್ಧತಿ ಇಲ್ಲಿ ಹಾಕ್ಕೊಟ್ಟ ದೇವತೆಗಳು ಹಾಕ್ಕೊಟ್ಟ ಪದ್ಧತಿಯ ಅವತಾರ ಮಾಡಬೇಕು ಮಾಡಿದರು, ವಾಪಸ್ ಬಾ ಅಂತ ಕೇಳೋದಕ್ಕೆ ಬಂದಿರುತ್ತೆ. ಕೃಷ್ಣ ಬರ್ತೇನೆ ಅಂತ ಮಾತು ಕೊಡ್ತಾನೆ. ಆ ಎಲ್ಲರಿಗೂ ಹೇಳ್ತಾನೆ, ಇವೆಲ್ಲ ಕೂಡ ನೋಡಿ ಭಾರಿ ಉತ್ಪಾತಗಳು ಕಾಡ್ತಾ ಇವೆ, ಎಲ್ಲರೂ ಪ್ರಭಾಸಕ್ಕೆ ಹೋಗಬೇಕು ಅಂತ ಕೃಷ್ಣ ಹೇಳ್ತಾನೆ. ಆಗ ಉದ್ಧವರು ನೋಡ್ತಾರೆ, ಉದ್ಧವ ಕೃಷ್ಣ ನೀನು ಪರಂಧಾಮ ಕೊಡುತ್ತೆ ಅಂತ ಗೊತ್ತಾಗ್ತಾ ಇದೆ, ನೀನು ಬಿಟ್ಟು ನಾನು ಇರೋದಿಲ್ಲ, ಸ್ವಥಾಮ ನಯ ಮಾಂಬಪಿ ನನ್ನೂ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ ಉದ್ಧವ. ಯಾಕೆ ಅಂತ ಕೃಷ್ಣ ಕೇಳಿದಾಗ ಉದ್ಧವ ಪ್ರಾರ್ಥನೆ ಮಾಡ್ತಾರೆ, ತ್ವಯೋಪಭುಕ್ತ ಸ್ರಗ್ಗಂಧ ವಾಸೋಲಂಕಾರ ಚರ್ಚಿತಾಹ ಉಚ್ಛಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇ ಮಹಿ. ಕೃಷ್ಣ ನಿನ್ನ ಉಚ್ಛಿಷ್ಟ, ನಿನ್ನ ನೈವೇದ್ಯ, ನಿನ್ನ ಪ್ರಸಾದ, ನಿರ್ಮಾಲ್ಯ ಇದರ ಸೇವನೆಯಿಂದ ನಾವು ಈ ಸಂಸಾರದ ಮಾಯೆ ಕಡ್ಕೊಂಡು ಮೋಕ್ಷಕ್ಕೆ ಹೋಗ್ತೇವೆ ಅಂತ ನಿನ್ನ ಬಿಟ್ಟು ನಾನು ಇರಲಿಕ್ಕಾಗತ್ತಾ, ಜೊತೆ ಕರ್ಕೊಂಡು ಹೋಗು ಅಂತ ಹೇಳಿದರೆ. ಆಗ ಕೃಷ್ಣ ಹೇಳ್ತಾನೆ, ಉದ್ಧವ ನಿನ್ನ ಜೊತೆಗೆ ಬರಬಾರ್ದು, ನನ್ನ ಜೊತೆಗೆ ಇಲ್ಲೇ ಇರಬೇಕು. ನೀನು ಬದರಿ ಹತ್ರ ಕಲಾಪ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ತುಂಬ ಜನ ಮುಕ್ತಿಯೋಗ್ಯರಿದ್ದಾರೆ, ಅವರಿಗೆ ನೀನು ಭಾಗವತ ಹೇಳಬೇಕು, ದೇವರ ಮಹಿಮೆ ಹೇಳಬೇಕು, ನನ್ನ ಹಿರಿಮೆ ಹೇಳಬೇಕು, ಅದಕ್ಕೆ ಅಲ್ಲೇ ಇರಬೇಕು ಅಂತ ಹೇಳಿದ ತಕ್ಷಣ ಉದ್ಧವರು ಕೇಳ್ತಾರೆ, ಆಗ ಕೃಷ್ಣ ನಾನು ಇನ್ನೊಬ್ಬರಿಗೆ ಹೇಳ್ಬೇಕಾದ್ರೆ ನನಗೆ ಗೊತ್ತಾಗಬೇಕಲ್ಲ, ನನಗೆ ಉಪದೇಶ ಮಾಡು ಅಂತ ಹೇಳ್ತಾರೆ. ಅದೇ ಕೃಷ್ಣೋದ್ಧವ ಸಂವಾದ ಅಂತ ಹೇಳಿ ಇಡೀ ಭಾಗವತದ ಸಿಂಹಪಾಲು ಎಲ್ಲ ಕೂಡ ಕೃಷ್ಣೋದ್ಧವ ಸಂವಾದ. ಮಹಾಭಾರತದಲ್ಲಿ ಕೃಷ್ಣಾರ್ಜುನ ಸಂವಾದವಾಗಿ ಬಂದಿದ್ದು ಭಗವದ್ಗೀತ, ಇದು ಉದ್ಧವ ಗೀತ ಅಂತ ಹೇಳಿದ್ರೆ, ಹೇಳಿದ್ದು ಕೃಷ್ಣ, ಹೇಳಿದ್ದು ಉದ್ಧವರು, ಉದ್ಧವರ ಪ್ರಶ್ನೆಗಳಿಗೆ ಕೃಷ್ಣನ ಉತ್ತರ. ಎಷ್ಟು ವಿಷಯ ಬರುತ್ತೋ, ದೊಡ್ಡ ಮಹಾಸಮುದ್ರ ಇದ್ದಾಗ ಅಲ್ಲಿ ಎಷ್ಟೋ ಮಾತುಗಳಿಗೆ ಇಲ್ಲಿ ಅರ್ಥ, ಇಲ್ಲಿ ಮಾತುಗಳಿಗೆ ಭಗವದ್ಗೀತೆಯಲ್ಲಿ ಅರ್ಥ. ಎರಡು ಓದಿದಾಗ ನಿಜವಾಗ್ಲೂ ಭಗವದ್ಗೀತೆ ಅಂದ್ರೆ ಏನಂತ ಗೊತ್ತಾಗುತ್ತೆ, ಭಾಗವತ ಏನಂತೂ ಗೊತ್ತಾಗುತ್ತೆ. ಅದಕ್ಕೇನೆ ಜಯತಿ ಜಗತಿ ಜನ್ಮಾದ್ಯಸ್ಯ ವಿಶ್ವಸ್ಯ ಯಸ್ಮಾತ್ ಅಮಲ ನಿಗಮ ಮುಖ್ಯಾವೇದ್ಯ ಮಹಾತ್ಮ್ಯ ಧಾಮ ದೃಹಿಣ ತನಯ ಊಚೆ ಶೌರಯೇ ಯತ್ಸ್ವರೂಪಂ ಯದುಪತಿರಪಿ ಯಾಸ್ಯನ್ ಉದ್ಧವಾಯ ಸ್ವಧಾಮ. ವಿಜಯಧ್ವಜ ಸ್ವಾಮಿಗಳು ಇದರಲ್ಲಿ ಮುಖ್ಯವಾದ ಎರಡು ಘಟ್ಟಗಳು ಏಕಾಸ್ಕಂದದೊಳಗೆ, ಒಂದು ನಾರದರು ಮಾಡಿದಂಥ ಉಪದೇಶ ಜಯಂತೆಯ ಉಪಾಖ್ಯಾನ ವಸುದೇವನಿಗೆ, ಇನ್ನೊಂದು ಯದುಪತಿರಪಿ ಯಾಸ್ಯನ್ ಉದ್ಧವಾಯ ಸ್ವಧಾಮ, ಕೃಷ್ಣ ಹೇಳಿದಂಥ ಉದ್ಧವನಿ ಮಾಡಿದ ಉಪದೇಶ. ಇವೆರಡು ಇಡೀ ಭಾಗವತದ ಏಕಾಸ್ಕಂದದ ಸಾರ ಅಂತ ಹೇಳ್ತಾರೆ. ಅದರಲ್ಲಿ ಅವಧೂತ ಗೀತೆ ಬರುತ್ತೆ, ಎಷ್ಟೆಷ್ಟೋ ವಿಷಯ ಹೇಳ್ತಾರೆ, ಅವಕ್ಕೆಲ್ಲ ಗೊತ್ತಾಗೋದಿಲ್ಲ. ಅವ್ರು ಹೇಳ್ತಾರೆ, ಒಬ್ಬ ಉದ್ಧವ ನಮ್ಮ ಪೂರ್ವೇಶಾಮಪಿ ಪೂರ್ವಜ, ನಮ್ಮ ಭಾರಿ ಹಿಂದಿನವನ ಹಿಂದಿನವನು ಮೂಲ ಪುರುಷ ಯದು ರಾಜ ಒಂದು ಸರ್ತಿ ಓಡಾಡ್ತಾ ಇದ್ದ, ಅವಧೂತನನ್ನು ಕಂಡ, ನೋಡಿದ, ಬಹಳ ಆಶ್ಚರ್ಯ ಆಗೋಯ್ತು. ಹತ್ರ ಹೋದ, ಸ್ವಾಮಿ ಯಾರು ನೀವು? ನಾನು ಚಕ್ರವರ್ತಿ ಯದು ರಾಜ, ನಾನು ಇಡೀ ಭೂಮಿ ಭೂಮಿಯ ಚಕ್ರವರ್ತಿ ನಾನು, ನನಗಿರೋದಕ್ಕಿಂತ ಸುಖ ಹೆಚ್ಚು ನಿಮ್ಮ ಮುಖದಲ್ಲಿ ಕಾಣ್ತಾ ಇದೆ, ನಿಮ್ಮ ಸುಖದ ಗುಟ್ಟೇನು ಅಂತ ಕೇಳಿದ್ರೆ, ಚಕ್ರವರ್ತಿಯ ಸುಖಕ್ಕಿಂತ ಒಬ್ಬ ಜ್ಞಾನಿಯ ಸುಖ ದೊಡ್ಡದು ಅಂತ ಹೇಳ್ತಾರೆ. ತೈತ್ತರೇಯದಲ್ಲಿ ಹೇಳ್ತಾರೆ ಈ ಮಿನಿಮಮ್ ಆನಂದ ಹೇಗಿರುತ್ತೆ ವೈಕುಂಠದ ಅಲ್ಲಿ ಅಂತ ಕೇಳಿದರೆ, ಅತಿ ಕಡೆ ಚಕ್ರವರ್ತಿಗಳ ಆನಂದ ಏನೂ ಅಲ್ಲ, ಅಷ್ಟು ಆನಂದವನ್ನು ಮುಕ್ತರು ಪಡೀತಾರೆ. ಅದಕ್ಕೆ ಮುಕ್ತಿಗೆ ಹೋಗಬೇಕು ಅಂತ ಜನ ಪ್ರಯತ್ನ ಪಡು. ನಮಗೆ ಮುಕ್ತಿ ಅಂದರೆ ಅರ್ಥನೇ ಆಗಿಲ್ಲ, ಯಾರು ವೃದ್ಧಾಶ್ರಮ ಅಂತ ಕಾಣುತ್ತೆ, ಯಾರು ವಯಸ್ಸಾದಲ್ಲ ಡಂಪ್ ಆಗಿಬಿಡ್ತಾರೆ ತಿಳ್ಕೊಂಡ್ಬಿಡ್ತೇವೆ ಅಂತೇಳಿ. ಅದು ಮುಕ್ತಿಯಲ್ಲ, ಅಲ್ಲಿ ಕೇಳಬೇಕು ಮುಕ್ತಿ ಅಂದರೆ ಎಂ ಎಂ ಸುಖಿ ಕಾಮಯ ತೀರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್ ಇತ್ತೇವ ವೇದ ಅಭಿವೇದಯಂತಿ ಮುಕ್ತಿಂ ತತಕ್ಕೋ ವಿಭವಾತಿರೇಕಃ. ಅದು ಮುಕ್ತಿ ಅಂದರೆ ನಮ್ಮ ಸುಖದ ಕ್ಲೈಮ್ಯಾಕ್ಸ್. ನೋಡ್ತಾನೆ ಯದುರಾಜ, ಸ್ವಾಮಿ ನೀವು ಯಾರು ಹೆಸರು ಕೂಡ ಹೇಳಿಲ್ಲ, ಅದು ಉದ್ರದ್ದು ಅಂಥ ಒಳ್ಳೆ ಮುಖ ನೋಡಿದರೆ ಅಂಥ ವರ್ಚಸ್ಸು, ಕಣ್ಣು ಕುಕ್ತಕ್ಕಂಥ ತೇಜಸ್ಸು, ಸ್ವಾಮಿ ನೀವು ಯಾರು, ನಿಮ್ಮ ಆನಂದದ ಗುಟ್ಟೇನು ಅಂತ ಕೇಳಿದರೆ, ಆಗ ಅವರು ಹೇಳ್ತಾರೆ ನಾನು ಆನಂದದ ಗುಟ್ಟು ಏನೂ ಅಲ್ಲ, ನನಗೆ ಜ್ಞಾನ ಇದೆ ಅದಕ್ಕೆ ಆನಂದ ಇದೆ ಅಂತ ಹೇಳ್ತಾರೆ. ನಮಗೆ ಇದು ಅರ್ಥ ಆಗಬೇಕು. ಅನ್ನದಿಂದ ಆನಂದ ಹೊಟ್ಟೆಗೆ, ಜ್ಞಾನದಿಂದ ಆನಂದ ತಲೆಗೆ ನೆನಪಿರಬೇಕು. ಅನ್ನ ತಿಂದ ಆನಂದ ಎಷ್ಟೊತ್ತಿರುತ್ತೆ, ಸ್ವಲ್ಪ ಹೊತ್ತು ದಶಮಿ ರಾತ್ರಿ ತಿಂತಿರ್ತಾನೆ, ನಾಳೆ ಏಕಾದಶಿ ಮತ್ತೆ ತಿನ್ನಲು ಶುರು ಮಾಡ್ತಾನೆ, ಏನು ಉಪಯೋಗ ಇಲ್ಲ. ದಶಮಿ ತಿಂತಿದ್ರೆ ಹೊಟ್ಟೆ ತುಂಬೋಗ್ಬಿಟ್ಟಿರುತ್ತೆ, ಎಲ್ಲ ಸಾಕು ಅಂತಾನೆ, ಹೆಂಡತಿ ಹೇಳ್ತಾಳೆ ನಾಳೆ ಏಕಾದಶಿ ಅಂತ ಹೇಳಿ ಮತ್ತೆ ಹಾಕೊಂಡು ಶುರು ಮಾಡ್ತಾನಪ್ಪ. ಅಂದರೆ ನಾಳೆ ಏಕಾದಶಿ ಅಂದ ತಕ್ಷಣ ಅನ್ನ ಹೋಗ್ಲಿಕ್ಕೆ ಶುರುವಾಗ್ಬಿಡುತ್ತೆ ಹಾಗೆ. ಆದರೆ ಇವತ್ತು ಜ್ಞಾನ ಏನು ಗೊತ್ತಾ, ಹೊಟ್ಟೆಯ ಹಸಿವನ್ನು ಅನ್ನ ನೀಗಿಸಿದರೆ ತಲೆಯ ಜಿಜ್ಞಾಸೆಯನ್ನು ಜ್ಞಾನ ನೀಗಿಸುತ್ತೆ ಅಂತ ಹೇಳ್ತಾರೆ. ಅನ್ನದ ಹಸಿವು ಅನ್ನ ತಿಂದರೆ 3 ಗಂಟೆ ಅಷ್ಟೇ, ಆದರೆ ಜ್ಞಾನ ಜನ್ಮ ಜನ್ಮದ ಆಸ್ತಿ ಅಂತ ಕರೀತಾರೆ. ಒಂದ್ಸರ್ತಿ ಜ್ಞಾನ ಬಂತು ಅಂದರೆ ಶಾಶ್ವತವಾದ ಆಸ್ತಿ ಅದು ಬಂತು, ಅದನ್ನು ಜ್ಞಾನ ಇದೆ ಆನಂದವಾಗಿದ್ದೇನೆ ಅಂತ ಹೇಳಿಬಿಡ್ತಾರೆ. ನಮಗೀಗ ಅರ್ಥ ಆಗುತ್ತೆ, ಜೀವನದಲ್ಲಿ ಸಂಪಾದನೆ ಮಾಡಬೇಕಾದ್ದು ಬೇರೆ ಯಾವುದೂ ಅಲ್ಲ, ಜ್ಞಾನವನ್ನು ಸಂಪಾದನೆ ಮಾಡಬೇಕು. ನಹಿ ಜ್ಞಾನೇನ ಸದೃಶಂ ಪವಿತ್ರ ಮಿಹ ವಿದ್ಯತೆ. ಜ್ಞಾನ ಎಲ್ಲಿಂದ ಬಂತು ಅಂತ ಕೇಳುತ್ತಾರೆ. ಜ್ಞಾನ ಎಲ್ಲಿಂದನೋ ಬರೋದಿಲ್ಲ, ಗುರುಗಳಿಂದ ಬರುತ್ತೆ ಅಂತ ಹೇಳುತ್ತಾರೆ. ಎಷ್ಟು ಜನ ಗುರುಗಳು ಅಂತ ಕೇಳಿದರೆ, ಸಂತಿಮೇ ಗುರವೋ ಬ್ರಹ್ಮನ್ ಬಹವಹ ಬುದ್ಧುಪಾಶ್ರಿತಾಹ, ತುಂಬ ಜನ ಇದ್ದಾರೆ ಅಂತ ಹೇಳ್ತಾರೆ. ಸ್ವಲ್ಪ ಹೇಳಿ ಅಂತ ಕೇಳಿದರೆ 24 ಹೆಸರು ಹೇಳ್ತಾರೆ, 24 ಗುರುಗಳ ಕಥೆ ಅದು. ಒಂದು ಅವ್ರು ಯಾರು ಗೊತ್ತಾ, ಭೂಮಿ ಆಕಾಶ ಅಪ್ ತೇಜೋ ವಾಯು ಚಂದ್ರ ಸೂರ್ಯ, ಒಬ್ಬ ಹುಡುಗ ಒಬ್ಬ ಹುಡುಗಿ ಒಬ್ಬ ವೇಶ್ಯೆ ಒಂದು ಮೀನು ಒಂದು ಜಿಂಕೆ ಒಂದು ಪಾರಿವಾಳ, ಇವೆಲ್ಲ ಅವ್ರ ಗುರುಗಳಂತವ್ರಿಗೆ. ಅವ್ರು ಹೇಳ್ತಾ ಎಂಥ ಗುರುಗಳು, ವೇಶ್ಯ ಗುರು ಅಂತ ಲೆಕ್ಕ ಹಾಕಿ, ಮಧ್ವಾಚಾರ ಗುರುಗಳು ಅನ್ನೋದು ನಮಗೇನು ಭಾರಿ ಸಂಕಟ ಪಡ್ತೇವೆ, ಅಕಸ್ಮಾತ್ ಅಂದರೆ ಯಾರು ಕೇಳಿಸ್ಕೊಂಡ್ಬಿಟ್ರೆ ಏನಾಗುತ್ತೋ ಅಂತ ಭಯ ನಮಗೆ. ಒಬ್ಬ ವೇಶ್ಯ ಗುರು ಅಂತೆ, ಹುಡುಗ ಗುರು ಅಂತೆ, ಹುಡುಗ ಗುರು ಅಂತೆ, ಹಾವು ಗುರು ಅಂತೆ, ಅಜಗರ ಗುರು ಅಂತೆ, ಒಂದು ಜಿಂಕೆ ಗುರು ಹೇಗಾಗುತ್ತಿದೆಯಲ್ಲ ಅಂತ ಕೇಳಿದರೆ, ಇವ್ರು ಏನು ಹೇಳ್ಕೊಟ್ರು ನಿಮಗೆ? ಅವ್ರು ಹೇಳ್ತಾರೆ ಇವ್ರು ಏನು ಹೇಳ್ಕೊಡ್ಲಿಲ್ಲ, ಅವ್ರನ್ನ ನೋಡಿ ನಾನು ಕಲಿತೆ ಅಂತ ಹೇಳ್ತಾರೆ. ಅವ್ರು ನೋಡಿ ಕಲಿತೆ, ಅದಕ್ಕೆ ಗುರುಗಳು ಏನು ನೋಡಿ ಏನು ಕಲಿತೀರಿ ಅಂತ ಹೇಳ್ತಾ ಹೋಗ್ತಾರೆ. ಅದು ಹೇಳ್ತಾ ಹೋದರೆ 24 ದಿವಸ ಬೇಕಂತ ಕಥೆ, ಒಬ್ಬೊಬ್ಬರಿಂದ ಏನು ಕಲಿತೆ ಅಂತ ಹೇಳ್ತಾರೆ. ಅದು ಒಂದು ಚಿಕ್ಕದು ಹೇಳಿದರೆ, ಹಾವಿನಿಂದ ಏನು ಕಲಿತೆ ನಾನು, ಹಾವು ಗುರು ಹೇಗೆ ಕಲಿತೆ ಅಂತ ಕೇಳಿದರೆ, ಗೃಹಾರಂಭೋಹಿ ದುಃಖಾಯ ಅಧ್ರುವಶ್ಚ ಅಫಲಾತ್ಮನಃ ಸರ್ಪ ಪರಕೃತಂ ವೇಶ್ಮ ಪ್ರವಿಶ್ಯ ಸುಖ ಮೇಧತೆ. ಇದು ಭಾಗವತ ಒಂದೇ ಶ್ಲೋಕದಲ್ಲಿ ಅದರ ಅರ್ಥ ಆಯಿತು. ನಾನು ಹಾವಿನ ನೋಡಿ ಕಲಿತೆ, ಏನು ಗೊತ್ತಾ, ಹಾವು ಗೆದ್ದಲು ಹುತ್ತಲ್ಲಿ ವಾಸ ಮಾಡುತ್ತೆ, ಎಲ್ರಿಗೂ ಗೊತ್ತು. ಆದರೆ ಹುತ್ತ ಕಟ್ಟೋದು ಹಾವಲ್ಲ, ಆ ಗೆದ್ದಲು ಹುತ್ತ ಕಟ್ಟುತ್ತೆ, ಹಾವು ಗೃಹಪ್ರವೇಶ ಮಾಡುತ್ತೆ. ಅಂದರೆ ಗೃಹಪ್ರವೇಶ ಮಾಡೋದು ಹಾವು, ಗುದ್ದಲು ಕಟ್ಟೋದು ಪಾಪ ಇದು. ಅಂದರೆ ಹಾವಿನ ಸ್ವಂತ ಮನೆಯಲ್ಲ ಅದು, ಹಾವಿಗೆ ಬಾಡಿಗೆ ಮನೆ ಅದು. ಅದನ್ನು ನೋಡಿ ಕಲಿತೆ ನಾನು, ಏನು ಗೊತ್ತಾ, ಸ್ವಂತ ಮನೆ ಇರಬಾರ್ದು ಅಂತ ಕಲ್ತ್ಕೊಂಡ್ಬಿಟ್ಟೆ ಅಂತ ಹೇಳ್ತಾರೆ. ಹಾವಿನ ನೋಡಿ ಸ್ವಂತ ಮನೆ ಇರಬಾರ್ದು, ಇಂಗ್ಲೀಷಲ್ಲಿ ಒಂದು ಮಾತಿದೆ, ಫೂಲ್ಸ್ ಬಿಲ್ಡ್ ದಿ ಹೌಸಸ್ ವೈಸ್ ಲಿವಿನ್ ದೆಮ್ ಅಂತ ಹೇಳ್ತಾರೆ. ಮೂರ್ಖ ಮನೆ ಕಟ್ತಾನೆ, ಜಾಣ ಬಾಡಿಗೆ ಬರ್ತಾನೆ ಅಂತೇಳಿ. ಅವ್ರು ಹಾವು ಬಂದ ಬರ್ತಾರಂತೆ, ಆಮೇಲೆ ಹಾವಾದಾಗ ಆಗಿಬಿಡ್ತಾರೆ, ಬಾಡಿಗೆ ಕೆಡದೆಲ್ಲ ಬುಸ್ ಅಂತಿರ್ತಾರೆ. ಆಮೇಲೆ ಕೊಡೋದೇ ಇಲ್ಲ, ಬರೀ ಬಿಡೋದೇ ಕಷ್ಟ, ತಂದೆ ಮನೆ ಕ್ಲೇಮ್ ಮಾಡ್ಕೊಂಬಿಡ ಅಂತ ಕಾಲ ಇದು. ಒಂದು ಅದು ನೋಡಿ ಕಲಿತೆ ನಾನು, ಸ್ವಂತ ಮನೆ ಮಾಡಬಾರ್ದು ಅಂತ ಕಲ್ತ್ಕೊಂಡ್ಬಿಟ್ಟೆ. ನಮಗೆ ಭಾರಿ ದುಃಖ ಆಗಿಬಿಡು, ಸ್ವಂತ ಮನೆ ಇದ್ದವ್ರ ಗತಿ ಏನಾಗಬೇಕು, ಈ ಮಾತು ಕೇಳಿದ ಮೇಲೆ ಅದು ಮೂರಾಗಿಟ್ಕೊಂಡಿರ್ತಾರೆ, ಅವರಡೆ ಬಾರ ಏನಾಗಬೇಕು ಮತ್ತೆ. ಹಾಗಲ್ಲ, ಸ್ವಂತ ಮನೆ ಇಲ್ಲ ಹೋದಲ್ಲಿ ಯೋಚನೆ ಮಾಡಬೇಡಿ, ಇದು ನೋಡಿ ಕಲ್ತ್ಕೊಂಡ್ಬಿಡಿ. ಏನು ಬೇಕಾಗಿಲ್ಲ, ನಮ್ಮ ದೇಹನೇ ಸ್ವಂತ ಅಲ್ಲ, ಮನೆಯನ್ನು ಸ್ವಂತ ಆಗುತ್ತೆ. ದೇಹ ದೇವರು ಕೊಟ್ಟಿದ್ದು, ಸಾಧನ ಶರೀರವಿದು, ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ಅಂದಮೇಲೆ ದೇಹನೇ ನಮ್ಮದಲ್ಲ, ಮನೆ ದೇವರಾಣಿ ನಮ್ಮದಲ್ಲ, ಮುಗಿದೋಯ್ತು. ಮತ್ತೆ ಇದ್ರೆ ಏನು ಮಾಡಬೇಕು ಅಂದ್ರೆ ಹೇಳ್ತಾರೆ, ಇದ್ರೆ ನಮ್ಮ ಮನೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ, ದೇವ್ರ ಮನೆ ಅಂತ ತಿಳ್ಕೊಳ್ಳಿ ಅಂತೆ. ಪರಕೃತಂ ವೇಶ್ಮ ಹರಿರೇವ ಪರಹ, ದೇವ್ರು ಕೊಟ್ಟ ಮನೆ ಅಂತ ತಿಳ್ಕೋಬೇಕೇ ಹೊರತು, ನಮ್ಮ ಮನೆ ಅಂತ ಅಭಿಮಾನ ಬಂದ್ರೆ ಮನುಷ್ಯ ಹಾಳಾಗೋಗ್ಬಿಡ್ತಾರೆ. ದೇವ್ರ ಮನೆ ಅಷ್ಟೇ ಇದೆ, ಹಾಗಿದ್ರೆ ಸುಖ ಮೇಧತೆ ಸುಖವಾಗಿರ್ತಾರೆ ಅಂತೆ. ನಮ್ಮ ಮನೆ ಅಲ್ಲ ಅಂದ್ರೆ ಸುಖ, ನಮ್ಮ ಮನೆ ಅಂದ್ರೆ ಪ್ರಾಬ್ಲಮ್ ಶುರುವಾಗುತ್ತೆ, ಅಭಿಮಾನ ಗಂಟು ಬಿಡುತ್ತೆ ಅಂತ ಅರ್ಥ. ಅದು ಸ್ವಾರಸ್ಯ ಇದೆ. ಸರ್ಪ ಪರಕೃತಂ ವೇಶ್ಮ ಪ್ರವಿಶ್ಯ ಸುಖ ಮೇಧತೆ, ಸುಖ ಮೇಧತೆ, ಮನೆ ಸುಖವಾಗಿರ್ತಾನಂತೆ. ನಮಗೆ ಸುಖ ಅಂದರೆ ಸುಖತೀರ್ಥ ಶಾಸ್ತ್ರ, ದೇವ್ರ ಮನೆ ಅಂತ ತಿಳ್ಕೋಬೇಕು, ಶಾಸ್ತ್ರ ಓದಬೇಕು, ಆಗ ಬದುಕ್ತೇವೆ ಅಂತ ಅರ್ಥ ಮಾಡಿಕೊಂಡೆ ಹಾವಿನ ನೋಡಿಬಿಟ್ಟು. ನಾನು ಹಾವಿನಿಂದ ಕಲಿತ ಪಾಠ, ಎಲ್ಲವೂ ದೇವರ ಮನೆ ಅಂತ ತಿಳ್ಕೊಂಡು ಬದುಕ್ತಕ್ಕಂಥ ದೊಡ್ಡ ತತ್ವ ಅಂತ ಹೇಳಿದಾಗ ಎಷ್ಟು ಆಶ್ಚರ್ಯವಾಗುತ್ತೆ. ಮೀನಿನಿಂದ ಪಾಠ, ಎಲ್ಲದರಿಂದ ಪಾಠಗಳೇ, ಸರುಮೂರಿಂದ ಪಾಠ ಕಲಿತಾ ಇಲ್ಲ ನಾವು. ಅಂದಮೇಲೆ ಎಷ್ಟು ದೊಡ್ಡವರ ಮಹಾಮುನಿ ಪಾಪ ಅವಧೂತ ಮುನಿಗಳು ಅದೆಲ್ಲ ಹೇಳ್ತಾರೆ, ಅದನ್ನೆಲ್ಲ ಕೇಳ್ತಾ ಕೇಳ್ತಾ ಇರ್ತಾರೆ. ಕೊನೆಗೆ ಉದ್ಧವ, ನಾನು ಎಷ್ಟು ಕಡೆ ಪೂಜೆ ಮಾಡಬೇಕು ಅಂತ, 11 ಕಡೆ ಮಾಡಬೇಕು ಅಂತ ಕೃಷ್ಣ ಹೇಳ್ತಾರೆ. 11 ಕಡೆ ದೇವ್ರ ಪೂಜೆ ಮಾಡ್ಬೇಕಂತ ನಮಗೆ ತಲೆ ಒಡೆದು ಹೋಗ್ಬಿಡುತ್ತೆ. ಒಂದು ಕಡೆ ಮಾಡೋದೇ ಕಷ್ಟ, ನಾವು ಸಾರಿಗ್ರಾಮದೊಳಗೇನೆ ಯಾರ ಕೆಲಸ ಎದುರುಪ ಕೊಟ್ಟು ಮುಗಿಸ್ಬಿಡ್ತೇವೆ. ಇನ್ನು 11 ಕಡೆ ಏನು ಮಾಡಬೇಕು ನಾವಾಗ? ದೇವ್ರು ಹೇಳ್ತಾನೆ, ಸೂರ್ಯು ಅಗ್ನಿ ಬ್ರಾಹ್ಮಣ ಗಾವ ವೈಷ್ಣವ ಖಂ ಮರು ಜಲಂ ಭೂರಾತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿಮೆ. ಎಷ್ಟೋ ಪೂರ್ವ ಶ್ಲೋಕಗಳವೆಲ್ಲ ಕೂಡ ಎಲ್ಲ ಕಡೆ ಪೂಜೆ ಮಾಡಬೇಕು. ಅದರಲ್ಲಿ ಹೇಳ್ತಾನೆ ಎಲ್ಲೆಲ್ಲಿ ಪೂಜೆ ಮಾಡಬೇಕು ನಾವು. ವೈಷ್ಣವ ಖಂ ಮರು ಜಲಂ ಸೂರ್ಯ ಅಗ್ನಿ ಬ್ರಾಹ್ಮಣ ಗಾವ. ಸೂರ್ಯನಲ್ಲಿ ಪೂಜೆ ಮಾಡಬೇಕು. ಅದು ಹೇಗೆ? ಅರ್ಘ್ಯ ಕೊಡಿ, ಸೂರ್ಯ ಅರ್ಘ್ಯ ಕೊಡಿ, ಪೂಜೆ ದೇವ್ರ ಪೂಜೆ ಆಯಿತು ಅಂತ. ಅದಕ್ಕೆ ಗಾಯತ್ರಿ ಹೇಳ್ತಾರೆ, ಸೂರ್ಯನ ಮಾಡಬೇಕಾದ್ರೆ ಗಾಯತ್ರಿ ಜಾಂಜಲಿಂ ದತ್ವ ಧ್ಯಾತ್ವ ಸೂರ್ಯಗತಂ ಹರಿ. ಅಲ್ಲಿ ಸೂರ್ಯನಲ್ಲಿ ಪೂಜೆ ಆಗುತ್ತಾಗ ಗಾಯತ್ರಿ ಮಂತ್ರ ಹೇಳ್ತಾರಲ್ಲ, ಧೈಯಸ್ಸದಾ ಸವಿತೃ ಮಂಡಲ ಮಧ್ಯವರ್ತಿ, ಅಲ್ಲೊಂದು ಪೂಜೆ ಆಯಿತು. ಅಗ್ನಿ ಅಗ್ನಿಹೋತ್ರ ವೈಶ್ವದೇವಾದಿಗಳನ್ನು ಮಾಡ್ತಾನೆ, ಅಗ್ನಿಯಲ್ಲಿ ಪೂಜೆ ಆಯಿತು. ಬ್ರಾಹ್ಮಣ ಬ್ರಾಹ್ಮಣ ಭೋಜನಾದಿಗಳನ್ನು ಮಾಡಿಸ್ತಾನಲ್ಲ, ಅಲ್ಲಿ ಪೂಜೆ ಆಯಿತು. ಗಾವ ಗೋವುಗಳಿಗೆ ಅವಸಾದಿನ ಈ ಹುಲ್ಲು ಇಲ್ಲು ಕೊಡ್ತಾನಲ್ಲ, ಅದೊಂದು ಪೂಜೆ ಆಯಿತು. ಭೂಮಿಯಲ್ಲಿ ಪೂಜೆ ಮಾಡಬೇಕಂತೆ. ಭೂಮಿಯಲ್ಲಿ ಏನು ಪೂಜೆ ಮಾಡಬೇಕು ಅಂದರೆ ರಂಗೋಲಿ ಹಾಕಿ ಪೂಜೆ ಆಗುತ್ತೆ ಅಂತ ಹೇಳಿದ. ರಂಗೋಲಿ ದೇವ್ರ ಪೂಜೆ ಅಂತೆ, ನಮಗೆ ಎಷ್ಟು ಆಶ್ಚರ್ಯ ಗೊತ್ತಾ. ರಂಗವಲ್ಲಿ ಹಾಕೋದು, ಗೋವೆಯಿಂದ ಸಾರಿಸೋದು ದೇವ್ರ ಪೂಜೆ, ಅದು ರಂಗೋಲಿ ಹಾಕೋದು ದೇವ್ರ ಪೂಜೆ, ಅದೆಲ್ಲ ಭಾಗವತ ಪುರಾಣದಲ್ಲಿ ಹೇಳ್ತಾರೆ. ವಾಯುವಿನಲ್ಲಿ ಪೂಜೆ ಮಾಡಬೇಕಂತೆ. ಹೇಗೆ? ವಾಯು ಮುಖ್ಯ ಧೀಯ, ಭಾರತೀಯರೋಡ ಮುಖ್ಯ ಪ್ರಾಣ ಅಂತರ್ಗತ ದೇವ್ರ ಪೂಜೆ ಮಾಡಬೇಕು. ವೈಷ್ಣವರಲ್ಲಿ ಪೂಜೆ ಮಾಡಬೇಕು. ವೈಷ್ಣವರಲ್ಲಿ ಹೇಗೆ ಪೂಜೆ ಮಾಡಬೇಕು ಅಂದರೆ ವಿಜಯಧ್ವಜ ಸ್ವಾಮಿಗಳು ಬರೀತಾರೆ, ಬಾಲ ಬ್ರಹ್ಮಚಾರಿಗಳು ಅವ್ರು ಹೇಳ್ತಾರೆ, ವೈಷ್ಣವದಲ್ಲಿ ಹೇಗೆ ಪೂಜೆ ಮಾಡಬೇಕು ಅಂದರೆ ಜಾಮಾತಾರಮೈವ, ಹಳೆಯನ್ನು ನೋಡೇ ನೋಡಬೇಕು ಅಂತ ಹೇಳ್ತಾರೆ. ಅದ್ರ ಮಲ್ಲೆ ದೀಪಾವಳಿ ಬಂದಾಗ ಏನು ವೈಭವನೇ ವೈಭವ ಅವರಿಗೆ, ಆಮೇಲೆ ಹಳೆದಾಗಿ ಬಿಡ್ತಾರೆ, ಬಿಡೋದಿಲ್ಲ. ಅಷ್ಟು ಗೌರವ ಕೊಡಿ ಅಂತ ಹೇಳ್ತಾರೆ. ಆದರೆ ಅಡಿಯನ್ನು ಗೌರವಿಸುವ ಅಭ್ಯಾಸ ಆಗಿದೆ ಹೊರತು ನಿಮ್ಮ ವೈಷ್ಣವರನ್ನು ಗೌರವಿಸ್ತೀರಾ ನೋಡಿ ಅಂತ ಕೇಳ್ತಾರೆ ಅಂತ ಅನೇಕ ವಿಷಯಗಳನ್ನು ಹೇಳ್ತಾ ಸುರಿಮಳೆ ಏಕಾದಶಿಕಂದ ಭಾಗವತ ಅಂದರೆ ಅಲ್ಲಿ ಹೊತ್ತಾಗಿದೆ. ಇವತ್ತೇನು ದಿವಸ ಬರೋದೇ ಹೊತ್ತಾಯಿತು, ನಾನು ಬೇರೆ ಊರಿಗೆ ಹೋಗಿದ್ರೆ ತಡ ಆಗಿದೆ. ನಾಳೆ ಸಕಾಲಕ್ಕೆ ಶುರು ಮಾಡೋ, 7 ಶುರು ಮಾಡಿಬಿಟ್ಟು ಈ ಭಾಗ ಮುಗಿದೋಗುತ್ತೆ ನಾಳೆ ದಿವಸ. ಕೃಷ್ಣ ಪರಂಧಾಮ ಹೊರಡ್ತಾನೆ, ತುಂಬ ಜನಕ್ಕೆ ಸಂಶಯ ಇರುತ್ತೆ ಅಲ್ಲಿ. ಆ ಬೇಡ ಪ್ರಾಣ ಬಡದೆ ಹೋಗಿಬಿಟ್ಟಲ್ಲ ಕೃಷ್ಣ, ಕೃಷ್ಣನ ಹಾಗಿದ್ರೆ ದೇಹ ಬಿಟ್ಟುಬಿಟ್ನ ಅಂತ ತುಂಬ ಜನ ಭ್ರಾಂತರಾಗಿರ್ತಾರೆ. ಅದಕ್ಕೆಲ್ಲ ಉತ್ತರ ಕೊಡ್ತಾರೆ ಆಚಾರ್ಯರು. ನಾಳೆ ಆ ಭಾಗ ದ್ವಾದಶಸ್ಕಂದದಲ್ಲಿ ಕಲಿಯುಗದ ಮಹಿಮೆ ಬಹಳ ಮುಖ್ಯವಾದ ಘಟ್ಟ. ನಾಳೆ ಕಲಿಯುಗ ಹೇಗಿರುತ್ತೆ ಅಂತ ಹೇಳ್ತಾರೆ. ಒಂದು ಅಧ್ಯಾಯ ಪೂರ್ತಿ ಭಾಗವತ್ ದ್ವಾದಶಸ್ಕಂದದಲ್ಲಿ ಹೇಳ್ತಾರೆ ಹೇಗಿರುತ್ತೆ ಎಂಬುದನ್ನು ದಾಸರು ಹೇಳ್ತಾರೆ. ನಾಳೆ ಅದನ್ನೆಲ್ಲ ಕೂಡ ನೋಡೋಣ. ಇನ್ನು ನಾಲ್ಕು ದಿವಸದಲ್ಲಿ ಆ ಭಾಗ ಬಳಸಿದ್ರಾದರೆ ನಿರ್ಯಾಣ, ಮಾರ್ಕಂಡೇಯ ಉಪಾಖ್ಯಾನ, ವೇದವ್ಯಾಸರು ಮಾಡಿದಂಥ ವೇದ ಪ್ರಸಾರಾದಿ ಜ್ಞಾನ ಕಾರ್ಯ, ಮುಂದೆ ಭಾಗದ ಉಪಸಂಹಾರ, ಇಷ್ಟನ್ನು 4 ದಿವಸದಲ್ಲಿ ಮುಗಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ತೇವೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚಮಹಂ ತೇನ ಪ್ರಿಯತಾಂ ಕಮಲಾಲಯ. ದಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ.